ஸ்ரீகுருப்போ நம. ஹரிஹ ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் ஷாபான்மணிக்ரீவ விமோசனம் ஸ்வநாமகிரஹணாதேவா நிரஸ்தக்ரஹ விக்ரஹம் விருந்தாவன கதம் வந்தே ப்ரஹ்மருத்ரேந்திரவந்திதம் ஸ்வாந்தஸ்தானந்த சய்யாய பூர்ணஜானதசர்ணசே உத்துங்கவாக்தரங்காய மத்வதுர்காப்தயே நம. குருமகில குணஜம் சத்குணேகாதிவாசம் சமதம பரிநிஷ்டம் சத்வநிஷ்டம் வரிஷ்டம் சகலசுதனசிஷ்டம் நித்ய நிர்தூத கஷ்டம் ஹயமுகபதநிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவக்ஷாய நமதாம் காமதேனவே. நீலாகராச்சிதானந்தலீலாகோபாலபாலிதான் வித்யாபயோநிதீன் வந்தே ப்ரஹ்ம வித்யா குருன் நம. ப்ரஹ்மச்சரிய ஹரிப்ரீதி சுவித்யா வாதசாரிணஹ இஷ்டதான் கஷ்டஹர்த்ருன்னஹம் வித்யாநான்யான் முனீன் நம. வாதிராஜ பதத்வந்த வாரிஜாசக்த மானசான் விஸ்வப்ரிய குருன் வந்தே மந்தோஹம் தேவி சுத்தயே. சத்யம் சத்யம் புனசத்யம் விஷ்ணுதீர்த்தப்ரசாதக சர்வே காமா பவந்தேவ சபதோ பிம்பசந்நிதௌ. சிந்தாமணிம் சுபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகுப்ரேமதீர்த்தம் வந்தேஹ்யபீஷ்டதம். அஜ்ஞானதிமிரச்சேதம் புத்திசம்பத்ப்ரதாயகம் விஜ்ஞான விமலம் சாந்தம் விஜயாக்ய குரும் பஜே. ஸ்ரீகுருப்யோ நம. ஹரிஹ ஓம். ஓம் ஜன்மாத்யஸ்ய யதோன்வயாதிதரதஸ்சார்த்தேஷ்வபிக்னஸ்வராட் தேனே ப்ரஹ்மஹ்ருதாயாதி கவயே முக்யந்தியம் சூரயஹ தேஜோ வாரி மிருதாம் யதா யதா வினிமயோ யத்ர த்விஸர்கோ மிருஷா தாம்னா ஸ்வேன சதா நிரஸ்த குஹகம் சத்யம் பரம் தீமஹி. ஸ்ரீ குருப்யோ நம. ஹரி ஓம். நின்னே கீதெ சுரு மாடிதாயிது. ஈக ಭಾಗವತ ಸಪ್ತಮಸ್ಕಂಧ. ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ವಿಶೇಷವಾಗಿ ಯೋಗೀಂದ್ರ ತೀರ್ಥರಿಗೆ ಇಲ್ಲಿ ಈ ಪ್ರದೇಶಕ್ಕೆ ಸಂಚಾರಕ್ಕೆ ಬಂದಾಗ ರಾಘವೇಂದ್ರ ಸ್ವಾಮಿಗಳು ಆ ಸ್ಥಾನದಲ್ಲಿದ್ದು ವೀಣೆ ನುಡಿಸಿದ್ದು ಅವರಿಗೆ ಕೇಳಿಸಿತು. ಆ ಒಂದು ಸನ್ನಿಧಾನದ ನೆನಪಿಗಾಗಿ ಅಲ್ಲೇ ರಾಘವೇಂದ್ರ ಸ್ವಾಮಿಗಳನ್ನು ಪ್ರತಿಷ್ಠಾ ಮಾಡಿದರು. ತದನಂತರ ಅವರ ಸಾಕ್ಷಾತ್ ಶಿಷ್ಯರೇ ಯೋಗೀಂದ್ರರು. ನೋಡಿ, ಈ ಮೂವರು ಇದ್ದಾರಲ್ಲ ಯತಿಗಳು, ಹಿಂದೆ ಒಬ್ಬರಿದ್ದಾರೆ, ಯೋಗೀಂದ್ರರು, ಸುಮತೀಂದ್ರರು, ಉಪೇಂದ್ರರು, ಮುನೀಂದ್ರರು, ನಾಲ್ಕು ಜನ ಅಣ್ಣ ತಮ್ಮಂದರೆ. ನಾಲ್ಕು ಜನ ಅಣ್ಣ ತಮ್ಮಂದರೆ ಅಪರೂಪದ ಪಂಡಿತರು, ಅಪರೂಪದ ಮೇಧಾವಿಗಳು, ಮಹಾನುಭಾವರು. ಇಡೀ ಶ್ರೀರಂಗದಲ್ಲಿ ರಾಘವೇಂದ್ರ ಸ್ವಾಮಿಗಳು ಒಂದು ಪರಿಚಯ ಕಡಿಮೆ ಇಲ್ಲೆಲ್ಲ. ಇಲ್ಲೆಲ್ಲ ಸುಮತೀಂದ್ರರ ಪರಿಚಯ ಜಾಸ್ತಿ. ರಾಘವೇಂದ್ರರ ಇನ್ನೊಂದು ಮೂರ್ತಿ, ಮಾತಾಡುವ ಗುರುಗಳು ಅಂತ ಪ್ರಖ್ಯಾತಿ ಸುಮತೀಂದ್ರರಿಗೆ. ಅವರು ಶ್ರೀರಂಗದಲ್ಲಿ ವಿಶೇಷವಾಗಿ ಸಂಚಾರತ್ವೇನ ಇಲ್ಲಿ ಬಂದಾಗ ಒಬ್ಬ ದೇವಸ್ಥಾನದಲ್ಲೇ ಮಾಟಗಾರ, ಅಲ್ಲಿರುವ ತೇಜಸ್ಸನ್ನು ತೆಗೆಯಬೇಕು ಅಂತ ತನ್ನ ಪ್ರಯತ್ನ. ಅದು ಮಾಡುತ್ತಾ ಇದ್ದರೆ ದೇವಸ್ಥಾನದವರು ಬಂದು, ಯಾಕೋ ದೇವರಲ್ಲಿ ಕಲೆ ಕುಂದಿದಂತೆ ಕಾಣತಾ ಇದೆ, ಅಂದರೆ ಇವರಿಗೆ ಕೀರ್ತಿ ಕೊಡಬೇಕು ಅಂತ ರಂಗನಾಥನಿಗೆ ಅಪೇಕ್ಷಾ. ಆವಾಗ ಏನು ಪರಿಹಾರ ಮಾಡಬೇಕೋ ಇವರು ಸೂಚನೆ ಮಾಡಿ ಮಾಡಿಸಿದರು. ಅಷ್ಟೇ ಅಲ್ಲ, ಅವನ ಪತ್ತೆಯಾಯಿತು ಗುರುಗಳಿಂದ, ಯಾರವ ಅಂತ ಪತ್ತೆಯಾಗಿ ಅವನನ್ನು ಹಿಡಿದು ಓಡಿಸಿದರು. ಇಷ್ಟಾದ ಮೇಲೆ ಅವಾಗ ಅಲ್ಲಿದ್ದವರೆಲ್ಲ ಗುರುಗಳ ಕಾಣಿಕೆಯಾಗಿ, ಗುರುಗಳಿಗೆ ನೆನಪಾಗಿ ರಂಗನಾಥನ ಇನ್ನೊಂದು ಪ್ರತಿಮಾ, ಪಚ್ಚೆಯ ನೀಲಾ ಕರಾಕ್ಷಿತನಾಗಿರ್ತಕ್ಕಂಥ ವೈಕುಂಠ ವಾಸುದೇವ ಅಂತ ಏನಿದ್ದಾರೆ ಮೂರ್ತಿ, ಆ ವಾಸುದೇವ ಮೂರ್ತಿಯನ್ನ ಇಲ್ಲಿ ರಂಗನಾಥನ ಕ್ಷೇತ್ರದಿಂದನೇ ಸುಮತೀಂದ್ರರು ಪಡ್ಕೊಂಡದ್ದು. ಅಷ್ಟೇ ಅಲ್ಲ, ಮಹಾಜ್ಞಾನಿಗಳು ಅಂಥವರ ಸನ್ನಿಧಾನದಲ್ಲಿ ಭಾಗವತ ಹೇಳುವ ಭಾಗ್ಯ, ಕೇಳುವ ಭಾಗ್ಯ ಇಬ್ಬರಿಗೂ, ನಿಮಗೂ ನನಗೂ ಒದಗಿ ಬಂದಿದೆ. ದೊಡ್ಡವರ ಸನ್ನಿಧಾನದಲ್ಲಿ ಎರಡು ಮಾತನ್ನು ನುಡಿದರೂ ಅವರ ತಪಶಕ್ತಿಯಿಂದ ನಮ್ಮಲ್ಲಿ ಪರಿಣಾಮಕಾರಿಯಾಗುತ್ತೆ. ಎರಡು ಮಾತಿಲ್ಲ. ಭಾಗವತ ಶುರು ಮಾಡಲಿಕ್ಕೆ ಮೊದಲು ನಾವು ಎಲ್ಲಿದ್ದೇವೋ ಚೂರು ಆ ದೇಶದ ನೆನಪನ್ನು ಮಾಡಿಕೊಂಡ್ರೆ ಒಳ್ಳೆದೇನೋ ಅನ್ನಿಸ್ತು. ಶ್ರೀರಂಗ ಕ್ಷೇತ್ರ ಮಹಿಮೆ ನಮ್ಮ ನಿಮ್ಮ ಮಾತು ಬೇಡ, ವಿಜಯದಾಸರ ಮಾತಲ್ಲೇ ತೀರ್ಥಕ್ಷೇತ್ರ ಸುಳಾದಿಗಳು ಅಂತ ಮಾಡಿದ್ದಾರೆ ವಿಜಯದಾಸರು. ಅದರಲ್ಲಿ ಶ್ರೀರಂಗ ಕ್ಷೇತ್ರ ಮಹಾತ್ಮ್ಯವನ್ನ ಚೂರು ನೋಡಿಬಿಡೋಣ. ನೋಡಿದರೆ ನಾವು ಎಲ್ಲಿದ್ದೇವೆ, ಅದರ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಯಾವಾಗಲೂ ಆ ನಾವಿರುವ ದೇಶದ ಬೆಲೆ, ಕಾಲದ ಬೆಲೆ, ನಮ್ಮ ಬದುಕಿನ ಬೆಲೆ ಗೊತ್ತಾದರೆ ಅದನ್ನು ಪೂರ್ಣವಾಗಿ ಸಾರ್ಥಕ ಪಡಿಸಿಕೊಳ್ಳಲಿಕ್ಕೆ ಸಾಧ್ಯ. ವಿಜಯದಾಸರು ಹೇಳುತ್ತಾರೆ, ಇಲ್ಲಿ ಎಷ್ಟು ಪ್ರಾಕಾರ? ಏಳು ಪ್ರಾಕಾರ ಹೌದಾನೆ? ಅದನ್ನು ಹೇಳುತ್ತಾ ಇದ್ದಾರೆ. ಇಂದ್ರಾದಿಗಳು ತಮ್ಮ ಸಂದಣಿಯ ಸಮೇತ, ಇಂದ್ರಾದಿಗಳು ಈ ಏಳು ಪ್ರಾಕಾರಗಳಲ್ಲಿ ನಾವು ಓಡಾಡೋದಲ್ಲ, ಎಲ್ಲರೂ ಓಡಾಡ್ತಾ ಇರ್ತಾರೆ, ಸೈಕಲು ಸ್ಕೂಟರು ಹಾಕೊಂಡೆಲ್ಲ ಓಡ್ತಾ ಇರ್ತಾರೆ. ನಾವು ಅದನ್ನೇ ನೋಡ್ತಾ ಇರ್ತೀವಿ. ಪ್ರಾಕಾರಕ್ಕೆ ಬಂದುಕೊಳ್ಳಿ, ಇವರೇ ಎಲ್ಲ ಕಾಣಿಸ್ತಾ ಇರ್ತಾರೆ. ಏನು ಪ್ರಾಕಾರವು, ಇಷ್ಟು ದೊಡ್ಡ ಪ್ರಾಕಾರ ಯಾಕೆ ಕಟ್ಟಿದ್ರು ಅಂದ್ರೆ, ಈ ಏಳು ಪ್ರಾಕಾರದಲ್ಲಿ ಕಣ್ಣಿದ್ದವರಿಗೆ, ಒಳಗಣ್ಣಿದ್ದವರಿಗೆ ಏಳು ಪ್ರಾಕಾರದಲ್ಲಿ ಹೆಜ್ಜೆ ಹಾಕಲಿಕ್ಕೆ ಜಾಗ ಇಲ್ಲ. ಯಾರು ಇದ್ದಾರೆ ಅಂದ್ರೆ, ಈ ಗುಂಪಲ್ಲ, ಬೇರೆ ಗುಂಪೇ ಕೂತಿದೆ ಏಳು ಪ್ರಾಕಾರಗಳಲ್ಲಿ. ಹೇಳ್ತಾರೆ ಇಂದ್ರಾದಿಗಳು, ಇಂದ್ರಾದಿ ದೇವತೆಗಳು, ನಾವು ಒಂದು ವಾರ ಇಲ್ಲಿ ಇರಲಿಕ್ಕೆ ಇಷ್ಟು ಆಸೆಯಿಂದ ಬಂದಿದ್ದೇವೆ, ಬರಲಿಕ್ಕಾಗಲ್ಲ, ಯಾವಾಗ ಇರಲಿಕ್ಕಾಗಲ್ಲ. ಆ ಯೋಗ್ಯತೆ ಇದ್ದವರು ಅವರು ಎಲ್ಲ ಕಡೆ ಇರ್ತಾರೆ, ಅವರಿಗೆ ಅಪರೂಪದ ಚಾನ್ಸ್. ಅದಕ್ಕೆ ಶ್ರೀರಂಗದಲ್ಲಿ ಇಂದ್ರಾದಿ ದೇವತೆಗಳು ಒಂದು ಕ್ಷಣ ಬಿಡದೆ ನಿಂತಿದ್ದಾರಂತೆ. ಅಂದ್ರೆ ಎಷ್ಟು ಕ್ಷೇತ್ರದಿಂದ ಕ್ಷೇತ್ರ ಆಗಿರಬೇಕು. ಇಂದ್ರಾದಿಗಳು ತಮ್ಮ ಸಂದಣಿಯ ಸಮೇತ, ಒಂದಾರು ಪ್ರಾಕಾರ, ಒಂದಾರು ಬೀದಿಯೊಳು, ಒಂದು ಆರು ಏಳು, ಏಳು ಪ್ರಾಕಾರ, ಏಳು ಬೀದಿಯೊಳು. ಅಲ್ಲ, ಏಳು ಬೀದಿ ಅಂತ ಹೇಳಬಹುದಾಗಿತ್ತಲ್ಲ. ಪ್ರಾಕಾರ ಅಂದ್ರೆ ಗೋಡೆ ಅಲ್ಲ, ಆ ಗೋಡೆಗೆ ಯಾಕೆ ಪ್ರಾಶಸ್ತ್ಯ ಅಂದ್ರೆ, ಅಲ್ಲಿ ಹೇಳ್ತಾರೆ ಆ ಪ್ರಾಕಾರ ಪ್ರಾಕಾರದಲ್ಲೂ ನಿಂತಿದ್ದಾರೆ, ಬೀದಿಯಲ್ಲೂ ನಿಂತಿದ್ದಾರಂತೆ. ಇಂದ್ರಾದಿಗಳು ತಮ್ಮ ಸಂದಣಿಯ ಸಮೇತ, ಒಂದಾರು ಪ್ರಾಕಾರ, ಒಂದಾರು ಬೀದಿಯೊಳು ನಿಂದು ನಿರ್ಮಳರಾಗಿ, ಒಂದೊಂದು ಪರಿ ರಂಗ ಮಂದಿರದಲ್ಲಿದ್ದ ಇಂದಿರೇಶನ ಪಾದ ದ್ವಂದ್ವವ ಎಣಿಸಿ ಹೇಳುತ್ತಾರಂತೆ. ಒಬ್ಬೊಬ್ಬರು ಒಂದೊಂದು ರೀತಿ ದೇವರ ಪಾದವನ್ನು ನೋಡ್ತಾ ಇದ್ದಾರಂತೆ. ನಮ್ಮ ಥರ ಒಳಗೆ ಹೋದರೆ ಹೊರತು ದೇವರ ದರ್ಶನ ಕೊಡಲ್ಲ ಅಂತ ಅವರಿಗೇನಿಲ್ಲ, ಅವರ ಕಣ್ಣು ಇಲ್ಲಿಗೆ ಬೇಕಾದರೂ ಹೋಗುತ್ತೆ, ಗೋಡೆಯನ್ನು ತೂರಿಕೊಂಡು ಹೋಗುತ್ತೆ. ಅಲ್ಲೇ ನಿಂತಿದ್ದಾರೆ ಎಲ್ಲರೂ ಕೂಡ. ಆ ಪ್ರಾಕಾರದಲ್ಲಿ ಹೇಳುತ್ತಾರೆ ಏಳು ಪ್ರಾಕಾರ ಯಾಕಪ್ಪ ಅಂದರೆ, ಏಳರಲ್ಲೂ ಎಲ್ಲರೂ ನಿಂತಿದ್ದಾರೆ. ಮುಂದು ಪ್ರಾಕಾರದಲ್ಲಿ ದೊಡ್ಡವರು, ಹಿಂದಿನ ಪ್ರಾಕಾರದಲ್ಲಿ ಚಿಕ್ಕವರು ಹಾಗೆ ನಿಂತಿದ್ದಾರೆ. ಯಾಕೆ ಮುಂದಕ್ಕೆ ಹೋಗ್ಲಿಕ್ಕೆ ಅವರು ತಾಕತ್ತಿರಲ್ಲ. ಯಾರಿಗೆ ದೇವರನ್ನ ಹತ್ತಿರ ನೋಡ್ಲಿಕ್ಕೆ ತಾಕತ್ತಿರುತ್ತೋ ಅವ್ರು ಹತ್ತಿರ ಹೋಗ್ತಾರೆ, ಚೂರು ದೂರ ಚೂರು ದೂರ, ಹಾಗೆ 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 ಎಲ್ಲರೂ ನಿಂತಿದ್ದಾರಂತೆ. ಒಬ್ಬೊಬ್ಬರು ದೇವರನ್ನ ಚಿಂತನೆ ಮಾಡುವ ರೀತಿ ಬೇರೇನೆ ಅಂತಾರೆ. ಅದೇನು ನಮ್ಗೆ ಗೊತ್ತೇ ಇಲ್ಲ, ಎಲ್ಲರೂ ಸೇರಿ ರಂಗಾರಂಗ ಅಂತ ಉದುರ್ತಾ ಹೋಗ್ತಾ ಇರ್ತೀವಿ. ಆ ರಂಗ ಅಂಬೋದರಲ್ಲೇ ಅವನ ಗುಣಗಳನ್ನ ಒಂದೊಂದು ತರ ಎಣಿಸ್ತಾರಂತೆ. ಒಂದೊಂದು ಪರಿ ರಂಗ ಮಂದಿರದಲ್ಲಿದ್ದ ಇಂದಿರೇಶನ ಪಾದ ದ್ವಂದ್ವವ ಎಣಿಸಿ, ಒಂದೊಂದು ಗುಣಗಳ ನಂದವ ನೆನಗುತ್ತ. ಆ ಒಳಗೆ ರಂಗ ಮಂದಿರದಲ್ಲಿರುವಂತಹ ಇಂದಿರೇಶನ ಪಾದ ದ್ವಂದ್ವವ ಎಣಿಸಿ, ಆ ದೇವರ ಪಾದವನ್ನ ಹೃದಯದಲ್ಲಿ ಅಚ್ಚ ಹಾಕಿದಂತೆ ಸ್ಮರಣೆ ಮಾಡುತ್ತಾರಂತೆ. ಒಂದೊಂದು ಗುಣಗಳ ನಂದವ ನೆನೆಯುತ್ತ, ದೇವರಲ್ಲಿ ಹೇಗೆ ಗುಣಗಳಿವೆ, ಎಂಥ ಒಂದು ಗುಣ ಎಣಿಸ್ತೀರಾ? ಆತನ ಕರುಣೆ, ಆತನ ಕರುಣೆ ಆಶ್ಚರ್ಯ, ಜ್ಞಾನ ಆಶ್ಚರ್ಯ, ಶಕ್ತಿ ಆಶ್ಚರ್ಯ, ತಮ ಆಶ್ಚರ್ಯ, ತಮ ಆಶ್ಚರ್ಯ, ತಮ ಏನು ತಗೊಂಡ್ರೂ ಆಶ್ಚರ್ಯ ತಮ. ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಇರ್ತಾನಾತ, ಮಿಕ್ಕ ಡಿಗ್ರಿಗೆ ಬರೋದೇ ಇಲ್ಲ. ಅದಕ್ಕೆ ಹೇಳುತ್ತಾ ಇದ್ದಾರೆ. ಅದಕ್ಕೆ ಹರಿಕಥಾಮೃತ ಸಾರದಲ್ಲಿ ಸುಮ್ಮನೆ ಯಾಕೆ ಎಲ್ಲ ಸೇರಿಸ್ತೀರಾ, ಎಲ್ಲ ಸೇರಿಸಿ ಒಂದು ಹೇಳಿಬಿಟ್ರೆ ಆಗಿತ್ತಲ್ಲ, ಇಡೀ ಹರಿಕಥಾಮೃತ ಸಾರ ಒಂದು ಶಬ್ದದಲ್ಲಿ ನಮಗೆ ತಿಳಿಸಿಕೊಡ್ತೀರಾ ಅಂದ್ರೆ ಸರಿ ಅಂದ್ರು ದಾಸರಾಯರು. ಏನು ಆಶ್ಚರ್ಯತಮ ಸಚ್ಚರಿತ ಗುಣಭರಿತ ಅಂದ್ರಲ್ಲ, ಆಶ್ಚರ್ಯತಮ ಎಂಬ ಶಬ್ದದಲ್ಲೇ ಇಡೀ ಹರಿಕಥಾಮೃತ ಸಾರ ತುಂಬಿದ್ರಲ್ಲಿ. ಅವರೆಂಥವ ಅಂದ್ರೆ ಎಲ್ಲಾ ರೀತಿಯಲ್ಲೂ ಆಶ್ಚರ್ಯ. ಅಲ್ಲಿ ಹೇಳುತ್ತಾರೆ ಆ ದೇವರ ಗುಣಗಳ ನಂದವ ನೆನೆ ಒತ್ತ ಮುಂದುಗಾಣದ ಸುಖ ಸಿಂಧುವಿನೊಳಿಪ್ಪರು. ಅವರು ಹೇಗಿರ್ತಾರೆ, ಆ ದೇವರನ್ನು ನೋಡುತ್ತಾರೆ, ಆ ದೇವರ ಗುಣಗಳ ದರ್ಶನ ಆಗ್ತಾ ಇದೆ. ಆ ದೇವರ ದರ್ಶನ ಆಗುವಾಗ ಆನಂದವರಿಗೆ ಉಕ್ಕೆ ಹರಿ ಬರುತ್ತಾ ಇದೆ. ಆ ಆನಂದದಲ್ಲಿ ಸುಖ ಸಿಂಧುವಿನೊಳಿಪ್ಪರು ಹೇಗಿರ್ತಾರೆ, ಕಂಧರವನ್ನು ತುಗಿ ಎಲ್ಲರೂ ಆ ದೇವರನ್ನು ನೋಡ್ತಾ ಇದ್ದಾರಂತೆ. ಯಾರಿಗೂ ಕೂಡ ಪಕ್ಕದವರ ಮೇಲೆ ಗಮನವೇ ಇಲ್ಲ, ನಮಗೆ ದೇವರನ್ನ ಬಿಟ್ಟು ಪಕ್ಕದಲ್ಲೇ ಗಮನ ಇರುತ್ತೆ. ಆಚಾರು ಆ ಶಟಗೋಪ ಅದು ಇದು ದೇವರನ್ನ ನೋಡೋದೇ ಇಲ್ಲ, ಅಲ್ಲೇ ಸುತ್ತು ನೋಡ್ತಾ ಇರ್ತೀವಿ. ಅದಕ್ಕೆ ಅವರ ಕಣ್ಣು ದೇವರನ್ನ ಬಿಟ್ಟು ಹೋಗ್ತಾನೇ ಇಲ್ಲ. ಆ ದೇವರನ್ನ ನೋಡುತ್ತಾರೆ, ಆನಂದ ಪಡುತ್ತಾರೆ, ತಲೆ ತುಕ್ತಾ ಇದ್ದಾರಂತೆ. ಏನು ನಮಗೆ ಆ ಸಬ್ಜೆಕ್ಟೇ ಗೊತ್ತಿಲ್ಲ. ದೇವರ ಒಂದೊಂದು ಒಂದೊಂದು ಗುಣಗಳ ಚಿಂತನೆ ಮಾಡುತ್ತಾ ಬಂದರೆ ನಮ್ಮಲ್ಲಿ ಅಂತಂತ ಗುಣಗಳು ಮೂಡುತ್ತೆ. ಅವರಲ್ಲಿ ಮೂಡಿ ಆಯಿತು, ಜ್ಞಾನಿಗಳಿಗೆ ದರ್ಶನ ಕೊಡುತ್ತಾ ಇದ್ದಾನೆ ಭಗವಂತ. ಆಯಾ ಗುಣಗಳನ್ನು ಚಿಂತನೆ ಮಾಡುತ್ತಾರೆ, ತಕ್ಕಂತ ಆನಂದ ಪಡುತ್ತಾರೆ, ತಲೆ ತುಕ್ತಾ ಇದ್ದಾರಂತೆ. ಮುಂದು ಗಾಣದ ಸುಖ ಸಿಂಧುವಿನೊಳಿಪ್ಪರು. ಅಲ್ಲಿ ನೋಡಿ ವಿಜಯರಾಯರ ಪದಗಳು ಎಷ್ಟು ಬಿಡಿಸ್ತೀರೋ ನಿಮ್ಮಿಷ್ಟ, ಎಷ್ಟು ಬೇಕಾದ್ರೂ ಆಳಕ್ಕೆ ಹೋಗಿ ಅಂತ ಹೇಳ್ತಾರೆ. ಅವರು ದೇವರನ್ನ ಕಂಡವರೇನು, ಯಾವಾಗ್ಲೂ ಕಂಡವರೇ ದೇವತೆಗಳೆಲ್ಲ. ಅವರಿಗೆ ದೇವರನ್ನ ಕಂಡಾಗ ಆನಂದ ಇದೆಯಾ, ಯಾವಾಗ್ಲೂ ಇದ್ದೇ ಇದೆ. ಆದರೆ ಇಲ್ಲಿ ಹೇಳುತ್ತಾರೆ ಮುಂದು ಕಾಣದ ಸುಖ ಸಿಂಧುವಿನೊಳಿಪ್ಪರು. ಈ ದೇವರನ್ನೇ ಅನೇಕ ಕಡೆ ನೋಡಿದ್ದಾರೆ, ಆನಂದ ಪಟ್ಟಿದ್ದಾರೆ, ಇಲ್ಲಿ ನೋಡುವಾಗ ಆನಂದ ಬೇರೆನೆ ಬರ್ತಾ ಇದೆ ಅಂತೆ ಅವರಿಗೆ. ಅದೇನು ಮುಂದು ಕಾಣದ ಸುಖ ಸಿಂಧುವಿನೊಳಿಪ್ಪರು, ಕಂಧರವನ್ನು ತೂಗಿ ಯಾ ಹೇಳುತ್ತಾರೆ ಯಾರ್ಯಾರು, ಗಂಧರ್ವ ತುಂಬುರ ನಾರಂದನು ಮಹಾಮತಿಯಿಂದ ನುಡಿಸಿ ಕಂದೆರದು ಮುಚ್ಚಿ ಕಂದನ ನುಡಿಯಂತೆ ಒಂದೊಂದು ಕೀರ್ತಿಸಿ ವಂದನೆ ಮಾಡಲು. ಅಲ್ಲಿ ಗಂಧರ್ವರಾಗಿರ್ತಕ್ಕಂಥ ತುಂಬುರ ನಾರಂದನು ಮಹಾಮತಿಯಿಂದ ನುಡಿಸಿ ವಿಶೇಷವಾದ ಹರಿಯ ಎಚ್ಚರದಿಂದ ಶ್ರೀಹರಿಯನ್ನ ನೋಡುತ್ತಾ ಆನಂದ ಪಡುತ್ತಾ ಗಾನ ಮಾಡುತ್ತಾ ಇದ್ದಾರಂತೆ ತುಂಬುರರು ಗಂಧರ್ವರು ನಾರದರು. ಹೇಗೆ ಕಂದೆರದು ಮುಚ್ಚಿ ಅಂತ, ಯಾಕ್ರಿ ಹಾಡು ಹೇಳೋಕಾದಕ್ಕೆ ಹೃದಯದಲ್ಲಿರುವ ದೇವರನ್ನ ನೋಡುತ್ತಾ ಗಾನ ಮಾಡಬೇಕಾದ್ರೆ ಕಣ್ಣು ಮುಚ್ಚಿ ಹೇಳಬೇಕು, ಎದುರಿಗಿರುವ ದೇವರನ್ನು ನೋಡುತ್ತಾ ಗಾನ ಮಾಡಬೇಕಾದ್ರೆ ಕಣ್ಣು ತೆರೆದು ಮಾಡಬೇಕಂತೆ, ಎರಡೂ ಮಾಡುತ್ತಾ ಇದ್ದಾರಂತೆ. ಒಂದು ಸಲ ದೇವರನ್ನು ನೋಡುತ್ತಾರಂತೆ ಆನಂದ ಪಡುತ್ತಾರೆ, ಅವನ ಕಣ್ಣು ಮುಚ್ಚುತ್ತಾರೆ, ಅವನೇ ತಮ್ಮ ಹೃದಯದಲ್ಲಿ ಇದ್ದದ್ದು ನೋಡುತ್ತಾರೆ, ಇಲ್ಲಿ ನೋಡುತ್ತಾರೆ ಅಲ್ಲೂ ನೋಡುತ್ತಾರೆ. ಆ ಶಬ್ದ ಅನುಭವ ಇದ್ದವರಿಗೆ ಮಾತ್ರ ಹಾಕ್ಲಿಕ್ಕೆ ಸಾಧ್ಯ. ಅದಕ್ಕೆ ವಿಜಯದಾಸರು ಹಾಕ್ತಾ ಇದ್ದಾರೆ, ಕಂದೆಳೆದು ಮುಚ್ಚಿ. ಮಕ್ಕಳಿರ್ತಾರೆ ಮಾತಾಡೋ ಕಾಲಕ್ಕೆ ಕಣ್ಣು ಮುಚ್ಚಿ ತೆಗೆದು ಮುಚ್ಚಿ ತೆಗೆದು ಮಾತಾಡ್ತಾರೆ. ಆ ಥರ ಆಯಿತಂತೆ ಆ ದೇವರ ಮುಂದೆ ನಾರದರು ಅದ್ಮೇಲೆ ತುಂಬುರರು ದೇವರನ್ನು ನೋಡುತ್ತಾ ಆನಂದ ಪಡುತ್ತಾರೆ, ಕಣ್ಣು ಮುಚ್ಚಿ ಒಳಗೆ ನೋಡುತ್ತಾರೆ. ಕಂದನ ನುಡಿಯಂತೆ ಇಡೀ ಜಗತ್ತನ್ನೇ ಪವಿತ್ರ ಮಾಡುವಂತಹ ನಾರದರ ಮಾತು ಆ ದೇವರ ಮುಂದೆ ಹೇಗಾಯಿತಯ್ಯ ಅಂದ್ರೆ ಕಂದನ ನುಡಿಯಂತೆ, ಚಿಕ್ಕ ತೊದಲು ನುಡಿಗಳಂತೆ ಆಯಿತು. ಅದನ್ನು ಹೇಳ್ತಾರೆ, ಸಮಯ ಏನೋ ಓಡ್ತಾ ಇದೆ, 10:30 ಆಗಿದೆ, ಊಟದ ಸಮಯ ಸರಿ, ಸ್ವಲ್ಪ ನಿಧಾನಕ್ಕೆ ಕೂತ್ರೆ ಆಯ್ತಲ್ಲ, ಊಟ ಇದ್ದದ್ದೇ. ಮತ್ತು ಬೆಂಗಳೂರಿಗೋ ಎಲ್ಲಿಗೋ ಹೋದರೆ ಎಲ್ಲ ನಮ್ಮ ನಮ್ಮ ಕಡೆಗೆ ಹೋದರೆ ಊಟ ಇದ್ದದ್ದೇ, ಇಲ್ಲವೂ ರಂಗನಾಥ ಊಟ ಹಾಕ್ತಾನೆ, ಈ ಊಟ ಮಾಡೋಣ ಚೆನ್ನಾಗಿ, ಇದ್ದಷ್ಟು ದಿವಸ ಈ ಊಟ ಪೂರ್ಣ ಮಾಡೋಣ, ಚೂರು ತಡ ಆದ್ರೂ ಅಡ್ಡಿ ಇಲ್ಲಲ್ವಾ. ಸರಿ, ಇಲ್ಲಿ ಹೇಳುತ್ತಾರೆ ಕೃಷ್ಣ ಸಭೆಯಲ್ಲಿದ್ದ, ದ್ವಾರಕಾಪುರಾಧೀಶ ಸಭೆಯಲ್ಲಿರುವಾಗ ಎಲ್ಲಾ ಋಷಿಮುನಿಗಳು ದೇವತೆಗಳು ಸಭೆಯಲ್ಲಿ ಭಗವಂತನ ಸ್ತೋತ್ರ ಮಾಡುತ್ತಾ ಇದ್ದಾರೆ. ಎಲ್ಲರೂ ದೇವರನ್ನೇ ನೋಡತಾ ಇದ್ದಾರೆ. ರಂಗನಾಥನ ನೋಡಿದ್ರೇನೆ ಯಾವಾಗ ನೋಡಬೇಕು ನೋಡಬೇಕು ಅನ್ಸುತ್ತೆ ಅಲ್ಲ. ಮೂರ್ತಿಯನ್ನು ನೋಡಿದ್ರೆ ಹಾಗಿದ್ರೆ ಅವನ್ ನೋಡಿದ್ರೆ ಹೇಗಿರ್ಬೇಕು? ಅವನೇ ಸಾಕ್ಷಾತ್ ಕೂತಿದ್ದಾನೆ, ಎಲ್ಲ ನೋಡತಾ ಇದ್ದಾರಂತೆ. ಅವಾಗ ಆಕಾಶದಿಂದ ಮಿಂಚೊಂದು ಬಂತು. ಏನಯ್ಯ ಅಂದ್ರೆ ನಾರದರು ಧರಗಿಳಿದು ಬಂದ್ರು, ಸಭೆಯಲ್ಲಿ ಬರ್ತಾ ಇದ್ದಾರೆ, ವೀಣೆ ಸಹಿತವಾಗಿ ಬಂದ್ರು, ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದಾರೆ. ಆ ನಮಸ್ಕಾರ ಮಾಡೋದರಲ್ಲಿ ಅವರಿಗೆ ಆತರ ಆಯ್ತಂತೆ. ಎಲ್ಲಿ ಆ ಸಮಯದಲ್ಲಿ ದೇವರನ್ನ ನೋಡೋದು ಹೊರಟು ಹೋಗುತ್ತೋ ಅಂತ ಬೇಗ ಬೇಗ ದೇವರನ್ನ ನೋಡುತ್ತಾ ಆನಂದದಿಂದ ಆ ಮಹತಿ ವೀಣೆಯನ್ನ ನುಡಿಸ್ತಾ ಭಗವಂತನ ಗುಣಗಾನ ಮಾಡಲಿಕ್ಕೆ ಶುರು ಮಾಡುತ್ತಾ ಇದ್ದಾರೆ. ಆ ಗುಣಗಾನ ಮಾಡುವಾಗ ಅವರಿಗೆ ಎದುರಿಗೆ ಸ್ವಾಮಿ ಕಾಣುತ್ತಾ ಇದ್ದಾನೆ, ಹೃದಯದಲ್ಲೂ ಕಾಣುತ್ತಾ ಇದ್ದಾನೆ. ಆನಂದದಿಂದ ಹೇಳುತ್ತಾ ಇದ್ದಾರೆ. ಆ ಆನಂದ ಬಂದಾಗ, ದೇವರನ್ನು ನೋಡಿ ಆನಂದ ಬಂದಾಗ ಕಣ್ಣಲ್ಲಿ ನೀರು ಬರ್ತಾ ಇದೆ ಅವರಿಗೆ. ಆನಂದ ಬಾಷ್ಪ ಸುರಿತಾ ಇದೆ. ಆನಂದ ಬಾಷ್ಪ ಸುರಿದಾಗ ಕಣ್ಣಲ್ಲಿ ನೀರು ಬಂದಾಗ ಕಂಠ ಬಿಗಿದು ಹೋಗುತ್ತೆ, ನುಡಿ ತೊದಲ್ ನುಡಿಗಳು ಬರಲಿಕ್ಕೆ ಶುರು ಆಗುತ್ತೆ. ಆ ತೊದಲ್ ನುಡಿಗಳಿಂದ ಮೈಯೆಲ್ಲ ರೋಮಾಂಚನ ಆಗಿದೆ, ಕಣ್ಣಲ್ಲಿ ನೀರು ಬರ್ತಾ ಇದೆ. ಅಷ್ಟೇ ಅಲ್ಲ, ತೊದಲ್ ನುಡಿಗಳಿಂದ ದೇವರನ್ನ ಸ್ತೋತ್ರ ಮಾಡುತ್ತಾ ಇದ್ದಾರೆ. ತೊದಲ್ ನುಡಿಗಳು ಬರುವಾಗ ದೇವರ ಗಾನ ಮಾಡಿದರೆ ಅದೇನು ರುಚಿ ಇರುತ್ತೆ ನಮ್ಮಂಥವರಿಗೆ? ಅದು ಕೇಳಿ ದೇವ ಮೈ ಮರೀತಾ ಇದ್ದಾನೆ, ಬ್ರಹ್ಮಾದಿಗಳೆಲ್ಲ ತಲೆ ತೂಗ್ತಾ ಇದ್ದಾರಂತೆ. ಹೀಗೆ ಹಾಡಬೇಕು. ನಾವು ಹಾಡ್ತೇವೆ ಯಾವಾಗ್ಲೂ ಆ ಗಾನದ ಕಡೆ, ಅಂದ್ರೆ ಆ ಸ್ವರ ಆ ತಾಳ ಅದರ ಕಡೆಯೇ ಗಮನ ಇರುತ್ತೆ. ಅದರ ಪ್ರತಿಪಾದ್ಯ ಸ್ವಾಮಿಯ ಕಡೆ ಎಚ್ಚರವೇ ಇರಲ್ಲ. ಆ ಎಚ್ಚರದಿಂದ ದೇವರ ತೊದಲು ನುಡಿಯಿಂದ ಗಾನವನ್ನ ಮಾಡುತ್ತಾ ಇದ್ದರೆ ದೇವ ತಲೆ ತೂಗ್ತಾ ಇದ್ದಂತೆ. ಅಂಥ ರೀತಿಯಲ್ಲಿ ಗಂಧರ್ವ ತುಂಬುರ ನಾರಂದನು ಮಹಾಮತಿಯಿಂದ ನುಡಿಸಿ ಕಂದೆರದು ಮುಚ್ಚಿ ಕಂದನ ನುಡಿಯಂತೆ ಒಂದೊಂದು ಕೀರ್ತಿಸಿ ವಂದನೆ ಮಾಡಲು. ಆ ದೇವರ ಗುಣಗಳನ್ನ ಒಂದೊಂದು ಕೀರ್ತನೆ ಮಾಡುತ್ತಾರೆ, ನಮಸ್ಕಾರ ಮಾಡುತ್ತಾ ಇದ್ದಾರಂತೆ. ಈ ಪ್ರಾಕಾರ ಉತ್ಸವ ನಮಸ್ಕಾರ ಅಂತ ಮಾಡಿದರಲ್ಲ, ಇದು ಒಂದ್ ದಿವಸ ಮಾಡಿದರೆ ನನಗೆ ಗಗನ ಆಗ್ಬಿಡುತ್ತೆ, ಅಪ್ಪ ಸಾಕು ಜನ್ಮಕ್ಕೊಂದ್ಸಲ ಅಂತ ಕೈಕಾಲು ನೋವಾಗ್ಬಿಟ್ಟು. ಅವರು ಸದಾ ಸಪ್ತ ಪ್ರಾಕಾರ ನಮಸ್ಕಾರ ಮಾಡ್ತಾನೆ ಇರ್ತಾರಂತೆ. ಒಂದೊಂದು ಕೀರ್ತಿಸಿ ವಂದನೆ ಮಾಡಲು. ಅವರಿಗೆ ಹೇಗಾಯಿತು ಪರಿಸ್ಥಿತಿ ಅಂದ್ರೆ ಹೇಳುತ್ತಾರೆ, ಬಂದ ಶರೀರ ಸಾಲ ತಂದೆಂಬೋ ಗಾದೆಯಾಗೆ. ಅವರಿಗೆಲ್ಲ ಈ ಶರೀರ ಅಂದ್ರೆ ಆಯಾ ದೇಹ ಧಾರಣೆ ಮಾಡಿಕೊಂಡು ಬಂದ್ರಲ್ಲ ಇಲ್ಲಿಗೆ, ಅವರಿಗೆ ಒಂದೊಂದು ರೂಪ ಸಾಕಾಗಲ್ಲ ಇಲ್ಲಿ ಅಂತ ಅನೇಕ ರೂಪಗಳಿಂದ ದೇವರನ್ನ ನೋಡುತ್ತಾ ಇದ್ದಾರಂತೆ. ಮಂದರಧರ ಗೋವಿಂದ ವಿಜಯ ವಿಠಲ ಸುಂದರ ವಿಗ್ರಹ ಒಂದೇ ದೈವವೇ ರಂಗ. ಒಂದೇ ದೈವ, ಬೇರೆ ಬೇರೆ ಇಲ್ಲ. ಬಹಳ ಜನ ನಮ್ಮನ್ನ ಟೀಕೆ ಮಾಡುತ್ತಾರೆ ಹಿಂದೂಗಳನ್ನ, ನಿಮಗೆ ತುಂಬಾ ಜನ ದೇವರುಗಳು, ಅದ್ಯಾವುದೋ ಹಡಗು ಅದರಲ್ಲಿ ಎಲ್ಲರೂ ಹೋಗ್ತಾ ಇದ್ರಂತೆ. ಕ್ರಿಶ್ಚಿಯನ್ಸು ಮುಸ್ಲಿಮು ಆದ್ಮೇಲೆ ಹಿಂದೂ ಎಲ್ಲರೂ ಸೇರಿ ಹೋಗ್ತಾ ಇದ್ರೆ ಇನ್ನು ಹಡಗು ಮುಳುಗೋ ಸಂದರ್ಭ. ಅವನಂದ ನಿಮ್ ದೇವರನ್ನ ಕೇಳಿಕೊಳ್ಳಿ ಕಾಪಾಡುತ್ತಾರೆ. ಅವಾಗ ಆ ಕ್ರಿಶ್ಚಿಯನ್ಸ್ ಮುಸ್ಲಿಮ್ಸ್ ಎಲ್ಲ ಅವರಿಗೆ ಒಂದೇ ದೇವರು ಅಂತ ಹೇಳಿ ಅವರವ್ರು ನೆನೆಸ್ಕೊಂಡು ಪಾರಾದರಂತೆ. ಹಿಂದೂ ಮಾತ್ರ ಎಲ್ಲರೂ ಇಷ್ಟು ಜನ ಇದ್ದಾರೆ, ಯಾರನ್ನ ನೆನೆಸಿದ್ರೆ ಇನ್ನೊಬ್ಬರು ಸಿಟ್ಟು ಬರುತ್ತೇನೋ ಅಂತ ಎಲ್ಲರ ನೆನೆಯಲಿಕ್ಕೆ ಶುರು ಮಾಡಿಟ್ಟೊತ್ತಿಗೆ ಹಡಗು ಮುಳುಗೋಯಿತು. ತಪ್ಪು ತಿಳಿದ್ರು ಅವರು. ಅದಕ್ಕೆ ಹೇಳುತ್ತಾರೆ ಆಚಾರ್ಯರು ಬಾರದಿದ್ರೆ ಹಾಗಿರ್ತಾ ಇರ್ತೇನೋ ನಮ್ಮ ಪರಿಸ್ಥಿತಿ, ಎಲ್ಲರೂ ಒಂದೇ ಎಲ್ಲರೂ ಒಂದೇ ಅಂತ ಯಾರು ನೆನೆದ್ರೆ ಯಾರು ಸಿಟ್ಟೋ ಏನೋ ಅಂತ. ಇಲ್ಲಿ ಇಲ್ಲೇ ಇಲ್ಲ, ಒಬ್ಬ ನಮ್ಮ ಶ್ರೀಹರಿಯನ್ನ ನೆನೆದರೆ ಸಾಕು ಎಲ್ಲರನ್ನ ನೆನೆದಂತೆ ಅಂತ ಸೂತ್ರವನ್ನ ಕೊಟ್ಟಿರತಕ್ಕಂಥ ಅಪರೂಪದ ಮಹಾಮಹಿಮರು ಶ್ರೀಮದ್ ಆಚಾರ್ಯರು. ಅದಕ್ಕೆ ಹೇಳುತ್ತಾ ಇದ್ದಾರೆ ಒಂದೇ ದೈವವ ರಂಗ ಸುಂದರ ವಿಗ್ರಹ, ಅಷ್ಟು ಚೆನ್ನಾಗಿದ್ದಾನೆ ಅವನ ನೋಡ್ಲಿಕ್ಕೆ ದೇವತೆಗಳಿಗೆ ಕಣ್ಣು ಸಾಕಾಗ್ತಾ ಇಲ್ಲ. ಇನ್ನೊಂದು ಹೇಳುತ್ತಾರೆ ಈ ಸ್ವಯಂ ವ್ಯಕ್ತ ಕ್ಷೇತ್ರಗಳಲ್ಲಿ ಮೊದಲು ಕ್ಷೇತ್ರ ಇದು. ಆದ್ಯಂ ಸ್ವಯಂ ವ್ಯಕ್ತಂ ರಂಗ ವಿಮಾನಂ. ಈ ರಂಗ ವಿಮಾನದಲ್ಲಿರುವಂತಹ ಸ್ವಾಮಿ ಕೂತಿದ್ದಾನೆ, ಬ್ರಹ್ಮದೇವರೇ ಕೊಟ್ಟಂತಹ ಮೂರ್ತಿ. ಈ ಮೂರ್ತಿ ನಮ್ಮ ಪಾಲಿಗೆ ದೊಡ್ಡದು, ನಮ್ಮ ಸೈಜು ಚಿಕ್ಕದು, ಆ ಮೂರ್ತಿ ದೊಡ್ಡದು. ಮಧ್ವಾಚಾರ್ಯರ ಕಾಲಕ್ಕೆ ಬಳಸಿದ ಮುದ್ರೆಗಳು, ಪಂಚಮುದ್ರೆಗಳು ಕಾವು ಮಠದಲ್ಲಿವೆ. ಕಾಸರಗೋಡು ಹತ್ರ ಕಾವು ಮಠ ಅಂತ, ಅಲ್ಲಿ ತ್ರಿವಿಕ್ರಮ ಪಂಡಿತರು, ನಾರಾಯಣ ಪಂಡಿತರ ವೃಂದಾವನ ಇದೆ. ಅಲ್ಲಿ ಮುದ್ರೆ ಇದೆ, ಚಕ್ರ ಮುದ್ರೆ ಇಷ್ಟು ದೊಡ್ಡದು, ಎಷ್ಟು ದೊಡ್ಡದಿದೆ ನೋಡಿ. ಅದರ ಪ್ರಕಾರ ಚಕ್ರ ಎಲ್ಲಿ ಹಾಕೋದು? ಈ ಹಣೆಯಲ್ಲಿ. ನಾವು ನಮ್ಮ ಸೈಜ್ ಎಷ್ಟಿದೆ? ಈ ತಕ್ಕಂತೆ ಚಕ್ರ ಹಾಕ್ತೀವಿ ನಾವು. ಇಷ್ಟು ದೊಡ್ಡ ಚಕ್ರ ಹಾಕೊಂಡು ಹೋಗಲ್ಲ. ಅಂದ್ರೆ ಆ ಚಕ್ರ ಇಷ್ಟು ಒಳಗೆ ಹಿಡಿಬೇಕಾದ್ರೆ ಮುಖ ಎಷ್ಟಿರಬೇಕು? ಮನುಷ್ಯರ ಆಳ ಎಷ್ಟಿರಬೇಕು? ಎಂಥ ದೊಡ್ಡ ವ್ಯಕ್ತಿ ಇರಬೇಕು? ಏನು, ಮೊನ್ನೆ ಬಂದ ಮಧ್ವರಾಯರು ಅವರು ಆ ಕಾಲದವರೇ ಅಷ್ಟು ಎತ್ತರ ಹಾಗೆಲ್ಲ ಇದ್ರೆ, ಇನ್ನು ದ್ವಾಪರ ಯುಗದವರು ತ್ರೇತಾಯುಗದವರು ಹೇಗಿರಬೇಕು ಒಬ್ಬೊಬ್ಬರು? ಅಲ್ಲ, ದ್ವಾಪರ ಯುಗದವರು ಹೇಗಿದ್ರು ಅಂದ್ರೆ ಹೇಳುತ್ತಾರೆ, ಮುಚುಕುಂದ ಮಹಾರಾಜ ತಾನು ಗುಹೆಯಿಂದ ಕೃಷ್ಣನ ದರ್ಶನ ಆದ ಮೇಲೆ, ಕಾಲಯವನನ ಸುಟ್ಟು ಕೃಷ್ಣನ ದರ್ಶನ ಆದ ಮೇಲೆ ತಪಸ್ಸಿಗೆ ಗುಹೆಯಿಂದ ಹೊರಟು ಬರ್ತಾ ದ್ವಾಪರ ಯುಗದವರನ್ನ, ಈಗಿನವರಲ್ಲ, ದ್ವಾಪರ ಯುಗದ ಮನುಷ್ಯರನ್ನ ನೋಡಿ, ಎಲ್ಲರೂ ಒಂದೇ, ಇವಾಗ ಇದ್ದವರು ನಾವೆಲ್ಲ ಒಂದೇ ಸೈಜ್ ಇರ್ತೀವಲ್ಲ ಆಲ್ಮೋಸ್ಟ್, ಹಾಗೆ ಕೃಷ್ಣನು ಅಷ್ಟೇ ಎತ್ತರ ಇದ್ದ. ಅವರೆಲ್ಲರನ್ನ ನೋಡಿ, ಅಯ್ಯೋ ಇವರೆಲ್ಲ ನನ್ನ ಮುಂದೆ ಲಿಲ್ಲಿ ಪುಟ್ ತರ ಇದ್ದಾರೆ, ಕಲಿಯುಗ ಬರ್ತಾ ಇದೆ ಅಂತ ತಿಳ್ಕೊಂಡು ಹೋಗಿಬಿಟ್ಟಂತೆ. ಅಂದ್ರೆ ಮುಚುಕುಂದ ಮಹಾರಾಜನ ಎತ್ತರ ಎಷ್ಟಿರಬೇಕು, ಹೇಗಿರಬೇಕು? ಹೌದಾನೆ, ಯಾಕೆ ಅಹಾಗ್ ಬಂದಿದ್ದೀರಾ ಅಂದ್ರೆ, ತ್ರೇತಾಯುಗದ ಅರಸರಿಗೆ, ಇಕ್ಷ್ವಾಕು ಮಹಾರಾಜರಿಗೆ, ಅವರಿಗೆ ಬ್ರಹ್ಮದೇವರು ಒಲಿದು ಕೊಟ್ಟ ಚಿಕ್ಕ ಪೆಟ್ಟಿಗೆ ಮೂರ್ತಿ ಯಾವುದು? ರಂಗನಾಥ. ಅವರ ಮನೆ ದೈವ, ಅವರು ಪೂಜಾ ಮಾಡುವ ಮೂರ್ತಿ ರಂಗನಾಥ. ಯಾಕೆ ಕೊಟ್ರು ಅಂದ್ರೆ, ಈತನ್ನ ಪೂಜಾ ಮಾಡಿ ಇವನೇ ನಿಮ್ಮ ವಂಶದಲ್ಲಿ ಬರ್ತಾನೆ ಅಂತ ಕೊಟ್ಟದ್ದು. ಅವನೇ ರಾಮಚಂದ್ರ. ಆ ರಾಮಚಂದ್ರನೇ ಅಲ್ಲಿ ಆ ರೂಪದಿಂದಲೇ ಬಂದ. ರಾಮಚಂದ್ರನಾಗಿ ಬಂದ ಮೇಲೆ ವಿಭೀಷಣನಿಗೆ ಅನುಗ್ರಹ ಮಾಡುತ್ತಾ ತನ್ನನ್ನೇ ಕೊಟ್ಟ. ವಿಭೀಷಣ ತುಂಬಾ ಕೇಳಿಕೊಂಡ, ಸ್ವಾಮಿ ನಿನ್ನನ್ನು ಬಿಟ್ಟಿರಲಿಕ್ಕಾಗಲ್ಲ, ಅನುಗ್ರಹ ಮಾಡಯ್ಯ ಅಂತ ಹೇಳಿದರೆ, ಇಲ್ಲ ನೀನು ಹೋಗ್ಬೇಕು, ನನ್ನ ಹತ್ರ ಇರಬಾರದು, ದೇವರು ಯಾರನ್ನ ಹತ್ರ ಇಟ್ಕೊಂಬಲ್ಲ, ಅವರವರನ್ನ ಕಳಿಸಿ ತಾನೇ ಅಲ್ಲಿಗೆ ಹೋಗ್ತಾನೆ, ಅದಕ್ಕೆ ನೀನು ಹೋಗು ಅಂದು. ಅವಾಗ ಸ್ವಾಮಿ ನಿನ್ನ ಬಿಟ್ಟಿರಲಿಕ್ಕಾಗಲ್ಲ. ಹೌದಾ, ಸರಿ, ನಮ್ಮವರು ಪೂಜಾ ಮಾಡಿದ ಈ ದೇವರ ಮೂರ್ತಿ ನೀನೇ ತಗೊಂಡು ಹೋಗು, ನಾನೇ ಬರ್ತೇನೆ ಅದರಲ್ಲಿ. ಈ ಮೂರ್ತಿಯನ್ನೇ ರಂಗ ಮಂಟಪ, ಅದು ವಿಮಾನ, ಆ ವಿಮಾನ ಸಹಿತವಾಗಿ ಬ್ರಹ್ಮದೇವರು ಕೊಟ್ಟಿದ್ರು. ಆ ನೋಡಿ ಎಷ್ಟು ಚೆನ್ನಾಗಿದೆ ವಿಮಾನ, ಆ ಗೋಪುರ ಸಹಿತವಾಗಿ ದೇವರು ಬಂದದ್ದು. ಆ ವಿಮಾನ ಸಹಿತವಾಗಿ ದೇವರನ್ನ ವಿಭೀಷಣ ಕರಕೊಂಡು ಹೋಗುವಾಗ ಸಂಧ್ಯಾ ವಂದನೆಗೆ ಸಮಯ ಆಯಿತು. ಕಾವೇರಿ ತೀರ ಈ ಮಂದಿರವನ್ನ ಅಲ್ಲಿಟ್ಟು ಸಂಧ್ಯಾ ವಂದನೆಗೆ ಇಳಿದು ಸಂಧ್ಯಾ ವಂದನೆ ಮುಗಿಸಿ ಎಬ್ಬಿಸಲಿಕ್ಕೆ ನೋಡಿದರೆ ಏಳತಾನೇ ಇಲ್ಲ, ಎಷ್ಟು ಪ್ರಯತ್ನ ಮಾಡಿದರೂ ಎದ್ದಿಲ್ಲ. ಅವಾಗ ಕೇಳಿಕೊಳ್ತಾರೆ, ಸ್ವಾಮಿ ಇದೇನು? ಏನಿಲ್ಲಯ್ಯ, ನೀನಿರೋದು ರಾಕ್ಷಸರ ಮಧ್ಯೆ, ಅಲ್ಲಿ ನಾನಿರಲಿಕ್ಕಾಗಲ್ಲ, ಅದಕ್ಕೆ ಜೊತೆಗೆ ಬಂದೆ, ಆದರೆ ಇಲ್ಲೇ ಇರ್ತೇನೆ. ಮತ್ತೆ ನನ್ನ ಜೊತೆಗೆ ಬರ್ತೀಯಂದಿಯೇ ಹೇಳದ್ದಿಯಲ್ಲ. ಅವಾಗ ರಾಮಚಂದ್ರ ಅಂದ, ನೀನು ನಾನು ಒಟ್ಟಿಗಿದ್ರೆ ಆಯ್ತಲ್ಲ. ಹೌದು ಸ್ವಾಮಿ, ನಾನು ಇಲ್ಲೇ ಇರ್ತೇನೆ, ದಿನಾಗೂ ನೀನೇ ಬಂದು ಬೆಳಿಗ್ಗೆ ಪೂಜಾ ಮಾಡಿ ಹೋಗು. ಮೊದಲು ಪೂಜಾ ವಿಭೀಷಣನದ್ದು, ಇಲ್ಲಿ ಮೊದಲು ಪೂಜಾ ವಿಭೀಷಣನದ್ದು. ಇಲ್ಲಿ ಅರ್ಚಕರಿಗೆ ಬೆಳಿಗ್ಗೆ ಬಾಗಿಲ ತೆಗೆದರೆ ದೇವರ ಮೇಲೆ ಹಸಿ, ಗಂಧ, ತುಳಸಿ ಎಲ್ಲ ದರ್ಶನ ಕೊಡುತ್ತೆ ಅವರಿಗೆ. ಅಂಥ ಕ್ಷೇತ್ರ, ಅಂಥ ರಂಗನಾಥನ ರಾಮಚಂದ್ರನೇ ರಂಗನಾಥ. ಇಲ್ಲಿ ಅಂಥ ರಾಮಚಂದ್ರನ ವರ್ಣನೆ ಮಾಡುತ್ತಾ ಇದ್ದಾರೆ. ರಂಗ ರಂಗ, ನಿನ್ನೆ ಸ್ವಾಮಿಗಳು ಹೇಳಿದ್ರು ರಂಗ ಅಂತ ದೇವರು ಯಾಕೆ ಹೆಸರು? ರಂಜಯತೀತಿ ರಂಗ, ಯಾರು ಭಗವಂತ ನಮ್ಮನ್ನು ಸಂತೋಷಗೊಳಿಸ್ತಾನಾದ್ದರಿಂದ ದೇವರಿಗೆ ರಂಗ ಅಂತ ಹೆಸರು. ರಂಗ 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 ಧಾಮ, ರಂಗ ಕಸ್ತೂರಿ ರಂಗ, ಕಾವೇರಿ ರಂಗ, ವೈಭೋಗ ರಂಗ, ಜಗದಂತ ರಂಗ, ರಂಗ ರಂಗನಾಥ, ರಂಗ ಶಾರಂಗ ದುರಿತ ಸಂಘ ದೂರ ರಂಗ ಧನುಜ ಭಂಗ ಶೌರಿ ರಂಗ ರಾಮ ವಿಜಯ ವಿಠಲ ರಂಗೇಶ ರಂಗ ಮಂದಿರವಾಸ. ಅದಕ್ಕ ಗೋಪುರದ ಹತ್ತು ಹೋಗ್ಬೇಕಾದ್ರೆ ಆ ಗೋಪುರದ ಹತ್ತಿರ ಹೋಗ್ಬೇಕಾದ್ರೆ ಆಟೋನಿಗೆ ಏನ್ ಹೇಳಬೇಕು? ರಂಗರಂಗ ಗೋಪುರ ಅಂತ ಹೇಳ್ಬೇಕಾ? ಯಾಕೆ ಎರಡು ರಂಗ ಬಂತು ಅಂದ್ರೆ, ಒಂದು ಮಂದಿರದ ಹೆಸರು ರಂಗ, ಒಳಗಿರುವವನ ಹೆಸರು ರಂಗ. ಅದಕ್ಕೆ ರಂಗ ರಂಗೇಶ. ಯಾಕೆ ರಂಗೇಶ ಅಂದ್ರು? ರಂಗ ಮಂದಿರ ವಾಸ. ಇವತ್ತೆಲ್ಲ ಸಪ್ತ ಪ್ರಾಕಾರ ನಮಸ್ಕಾರ ಮಾಡಿದಿರಲ್ಲ, ಅನುಸಂಧಾನ ಏನಿತ್ತು ಗೊತ್ತಿಲ್ಲ ಸ್ವಾಮಿ, ಏನೋ ಹೇಳಿದ್ರು ಮಾಡಿದ್ರು ಹೇಳುತ್ತಾರೆ. ವಿಜಯದಾಸರ ಮಾತಲ್ಲಿ ನೋಡಿ ಕೇಳಿ ತಿಳ್ಕೊಂಡು ಹೋಗ್ಬೇಕಲ್ಲ ಅಂತ ಹೇಳುತ್ತಾರೆ. ಸಪುತ ಪ್ರಾಕಾರವೇ ಸಪುತ ವಾರಿಧಿಯನ್ನೀ, ಸಪ್ತ ಪ್ರಾಕಾರಗಳಲ್ಲಿ ಏಳು ಸಮುದ್ರಗಳ ಅಭಿಮಾನಿ ದೇವತೆಗಳು ತುಂಬಿದ್ದಾರೆ. ಸಪುತ ಪ್ರಾಕಾರವೇ ಸಪುತ ವಾರಿಧಿಯನ್ನಿ, ಸಪುತ ಬೀದಿಗಳು ಸಪ್ತ ದ್ವೀಪ ಎನ್ನೀ. ಅಂದ್ರೆ ಆ ದ್ವೀಪ ಎಲ್ಲ ಈ ಚಿಕ್ಕ ಬೀದಿಯಾಗಿ ಹಿಡಿಸುತ್ತ ಅಂದ್ರೆ, ಆ ದ್ವೀಪಾಭಿಮಾನಿ ದೇವತೆಗಳೆಲ್ಲ ಇಲ್ಲಿ ಆ ಬೀದಿಗಳಲ್ಲಿ ನಿಂತಿದ್ದಾರೆ. ಹೇಳುತ್ತಾರೆ ಇಷ್ಟೆಲ್ಲ ಆದರೆ ಸಪ್ತ ದ್ವೀಪಗಳಾದರೆ ಮೇರು ಪರ್ವತ ಎಲ್ಲಿದೆ? ಮೇರು ಪರ್ವತ ಸೆಂಟರ್ ಪಾಯಿಂಟ್, ಅದು ಆ ದೊಡ್ಡ ಬಂಗಾರದ ಪರ್ವತ ಎಲ್ಲಿದೆ? ಹೇಳುತ್ತಾರೆ ತಪುತ ಕಾಂಚನಮಯ ಸುಮೇರು ಪರ್ವತ ಗುಪಿತ ಗುಪುತ ಮಹಿಮಾ ನಿಪ್ಪ ಸ್ಥಾನವೆನ್ನೀ. ಆ ಗುಪ್ತ ಮಹಿಮಾ ಶ್ರೀಹರಿ ಇರುವಂತಹ ಸ್ಥಾನ, ಮಧ್ಯೆ ಇರುವಂತಹ ಬಂಗಾರದ ಗೋಪುರ ಸಹಿತವಾಗಿ ಏನು ದೇವಸ್ಥಾನ ಇದೆ ಅದೇ ಮೇರು ಪರ್ವತ, ಭಗವಂತ ಅಲ್ಲಿದ್ದಾನೆ. ಸಪುತಾಸ್ತ್ವ ಚಂದ್ರಮಾ ಬಿಡದೆ ತಿರುಗುವರನ್ನೀ. ಆ ಮೇರು ಪರ್ವತದ ಸುತ್ತಲೂ ಸಪ್ತಾಶ್ವ ರಥ ಯಾರು? ಸೂರ್ಯ ಚಂದ್ರಮ ಇಬ್ಬರು ಕೂಡ ತಿರುಗ್ತಾರಂತೆ. ಅವರು ಮೇರು ಪರ್ವತದ ಸುತ್ತ ತಿರುಗ್ತಾರೆ, ಇಲ್ಲೇ ತಿರುಗ್ತಾರೆ ಅಂದ್ರೆ ಇಲ್ಲೂ ತಿರುಗ್ತಾ ಇದ್ದಾರೆ, ಕಣ್ಣು ತೆಗೆದು ನೋಡಿ ಅಂತ ಹೇಳುತ್ತಾರೆ. ಈ ಗರ್ಭಗುಡಿಯ ಸುತ್ತು ಸೂರ್ಯಚಂದ್ರರು ಒಟ್ಟೊಟ್ಟಿಗೆ ಪ್ರದಕ್ಷಿಣೆ ಮಾಡುತ್ತಾರಂತೆ. ಅದಕ್ಕೆ ಹೇಳುತ್ತಾ ಇದ್ದಾರೆ ಸಪುತ ಋಷಿಗಳಲ್ಲಿ ವಾಸವೆನ್ನೀ. ಸಪ್ತ ಋಷಿಗಳು ಏಳು ಬೀದಿಗಳಲ್ಲಿ ಏಳು ಪ್ರಾಕಾರಗಳಲ್ಲಿ ಇರ್ತಾರೆ. ಏನು ಹೇಳುತ್ತಾರೆ ಈ ಸ್ಥಾನ ಇನ್ನ ಬೇರೊಂದು ಇದೆಯಾ ಇದಕ್ಕೆ ಸಮಾನವಾದ್ದು ಅಂದ್ರೆ, ಸಪುತೆರಡು ಲೋಕದಲ್ಲಿ ಇದು ವೆಗ್ಗಳವೆನ್ನೀ. ಸಪುತ ಎರಡು, ಹದಿನಾಲ್ಕು ಲೋಕದಲ್ಲಿ ಈ ಸ್ಥಾನ ಬಹಳ ದೊಡ್ಡದಯ್ಯ. ಶಪುತ ಮಾಡುವರೊಡೆಯ ವಿಜಯ ವಿಠಲರೆಯ ಕುಪಿತರ ಸಂಹಾರ ಭಕುತರ ಉದ್ಧಾರ. ಶಪುತ ಮಾಡುವರೊಡೆಯ ಅಂದ್ರು ಶಪಥ. ಏನು ಶಪಥ? ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ಪಿತೃ ಮಾತೃಗತಿ ಅಂತ ಶಪಥ ಮಾಡುವರು ಯಾರು? ಋಜುಗಣಸ್ಥರು ಮಧ್ವರಾಯರು, ಅವರ ಒಡೆಯ. ಶಪುತ ಮಾಡುವರೊಡೆಯ ವಿಜಯ ವಿಠಲರೆಯ. ಇವರೆಂಥವ? ಕುಪಿತರ ಸಂಹಾರ, ಸಿಟ್ಟೇ ಸಂಪತ್ತು. ಯಾರಿಗೆ? ಒಳಗಿರುವ ದೈತ್ಯರಿಗೆ. ದೈತ್ಯರಿಗೆ ನೋಡಿ, ಅವರೆಲ್ಲ ನಾವು ಅವರಿಗೆ ಕರೆದು ಕರೆದು ಪೀಠ ಹಾಕ್ತೀವಿ ಅಲ್ವಾ? ದೈತ್ಯರೆಲ್ಲ ಒಳಗೆ ಬಂದು ಕೂತು ಕಾಟ ಕೊಡ್ತಾ ಇರ್ತಾರೆ. ಅದಕ್ಕೆ ಆ ಕುಪಿತರು ಅವರು ಸಿಟ್ಟಿಗೆ ಬಲಿಯಾಗಿರ್ತಾರೆ, ನಮ್ಮಲ್ಲೂ ಸಿಟ್ಟು ಬೆಳೆಸ್ತಾರೆ. ಅಂಥವರನ್ನ ಸಂಹಾರ ಮಾಡುತ್ತಾನೆ ಈ ವಿಜಯ ವಿಠಲರೇಯ. ಅಂದರೆ ಶ್ರೀರಂಗ ಕ್ಷೇತ್ರಕ್ಕೆ ಬಂದು ಸ್ವಾಮಿಯನ್ನ ಕೇಳಿಕೊಳ್ಳೋದೇನಯ್ಯ? ದೈತ್ಯರ ಸಂಹಾರ ಮಾಡು ಹರಿಯೇ. ಎಲ್ಲಿದ್ದವರು? ನಮ್ಮ ಶರೀರದಲ್ಲಿರುವ ತತ್ವಾಭಿಮಾನಿ ಅಸುರರ ಕಾಟ ಕಳಿಹರಿಯೇ ಅಂತ ಕೇಳಬೇಕಂತೆ. ಹೇಳುತ್ತಾ ಇದ್ದಾರೆ ಕುಪಿತರ ಸಂಹಾರ ಭಕುತರ ಉದ್ಧಾರ. ಇಲ್ಲಿ ಹೇಳುತ್ತಾರೆ ನೀವೆಲ್ಲ ಬಂದಿದ್ದೀರಾ, ದೇವರ ದರ್ಶನ ಮಾಡಿದ್ದೀರಾ, ಮಾಡಬೇಕಾದ ರೀತಿ ಹೇಳುತ್ತಾರೆ. ಅವನಾದರೂ ಬಂದು ಭಾವಶುದ್ಧದಲ್ಲಿ ರಾವಣಾಂತಕನಿದ್ದ ಈ ವೈಕುಂಠನ, ರಾವಣಾಂತಕನಾದ ರಾಮಚಂದ್ರನಿರುವ ಈ ವೈಕುಂಠ ಸ್ವಾಮಿಯನ್ನ ಸೇವೆಯ ಮಾಡಲು. ಇಲ್ಲಿ ದೇವರನ್ನ ಯಾವ ರೀತಿ ಅವರವರಿಗೆ ಏನು ಶಕ್ತಿ ಇರುತ್ತೆ ಆ ಪ್ರಕಾರ ಸೇವಾ ಮಾಡಿದರೆ ಸಾವಿರ ಬಗೆಯಿಂದ ಶ್ರೀವಾಸುದೇವನು ತಾವೊದಗಿ ಬಂದು. ನಾವು ಒಂದು ರೀತಿ ಸೇವಾ ಮಾಡಿದ್ರೆ ದೇವರು ಸಾವಿರ ರೀತಿ ಬರ್ತಾನಂತೆ. ಯಾಕೆ? ಸಾವಿರ ಹೆಡೆಗಳಿರುವ ಶೇಷದೇವರ ಮೇಲೆ ಮಲಗಿದ್ದಾನೆ, ಸಾವಿರ ರೀತಿಯಲ್ಲಿ ಬರ್ತಾನಂತೆ. ಬಂದೇನು ಮಾಡುತ್ತಾನೆ? ಎಷ್ಟು ಚೆನ್ನಾಗಿ ಹೇಳುತ್ತಾರೆ, ಕೇಳಬೇಕಾಗಿದ್ದೇನು ರಂಗನಾಥನ್ನ ಅಂತ. ಗೊತ್ತಾಯ್ತ ಏನು ಕೇಳಿದಿರಲ್ಲ, ಮೊನ್ನೆ ಬಂದಾಗ್ಲಿಂದ ಕೇಳ್ಕೊಳ್ತಾ ಇದ್ದೀರಾ. ಶ್ರೀರಂಗದಲ್ಲಿದ್ದವರಂತೂ ದಿನಾಗೂ ಕೇಳುತ್ತಾರೆ. ಏನ್ ಕೇಳಬೇಕು ಗೊತ್ತಾ? ಕೇಳ್ತಾರೆ, ಕೋವಿದರನ ಮಾಡಿ ಪಾವನರೋಳಿಡುವ. ನಮ್ಮನ್ನ ಕೋವಿದರನ್ನ ಮಾಡುತ್ತಾರೆ. ಕೋವಿದರು ಅಂದ್ರೆ ಶಾಸ್ತ್ರ ಚೆನ್ನಾಗಿ ತಡೆದವರನ್ನ ಮಾಡಿ ಸುಮ್ಮನೆ ಮಾಡಿದ್ರೆ ಉಪಯೋಗ ಇಲ್ಲ. ನಾವು ಶಾಸ್ತ್ರ ತಡೆದ ಮೇಲೆ ಕಲಿ ಬರ್ತಾನೆ, ಒಳಗೆ ಕೊಡ್ತಾನೆ. ಏ ನಿನಗ್ ಗೊತ್ತಿದಷ್ಟು ಯಾರಿಗೂ ಗೊತ್ತಿಲ್ಲ ನೋಡೋ ಅಂತ ಹೇಳಿಬಿಡ್ತಾನೆ. ಮುಗೀತು, ನನಗ್ ಗೊತ್ತಿದಷ್ಟು ಯಾರಿಗೂ ಗೊತ್ತಿಲ್ಲ ಅಂತ ಬಂದ್ರೆ ಕೃಷ್ಣಾರ್ಪಣ. ಶಾಸ್ತ್ರ ಓದದೆ ಧಡ್ರಾದವರು ಒಬ್ಬರಾದರೆ ಶಾಸ್ತ್ರ ಓದಿಕೊಂಡು ಧಡ್ರಾದವರು ಇನ್ನೊಬ್ರು ಅಂತ. ಏನು ದಡ್ತನ ಇಬ್ಬರಲ್ಲಿ ಸಾಮಾನ್ಯ ಇದೆ, ಓದಿದ್ದು ಸ್ವಲ್ಪ ಜಾಸ್ತಿ ಆಯ್ತಷ್ಟೇ. ಆ ಥರ ಆಗಿಬಿಡುತ್ತೆ ಕಲಿಯ ಕಾಟದಿಂದ. ಅದಕ್ಕೆ ಹೇಳುತ್ತಾರೆ ಕೋವಿದರನ ಮಾಡಿ. ಮತ್ತೆ ನಮಗೆ ಬಂದ ಜ್ಞಾನ ಶುದ್ಧವಾಗಿರಬೇಕು, ಈ ಕಲಿ ಕಾಟ ಇರಬಾರದು ಅಂದ್ರೆ ಏನಾಗಬೇಕು? ಪಾವನರೋಳ್ ಇಡುವ, ಸದಾ ದೇವರ ಚಿಂತನೆ ಮಾಡುವಂತಹ ಜ್ಞಾನಿಗಳ ಮಧ್ಯೆ ನಮ್ಮ ಹಾಕ್ಬಿಡ್ತಾರಂತೆ. ಇದು ನಾವು ಕೇಳಬೇಕಾಗಿದ್ದು ರಂಗನಾಥನ್ನ. ಸ್ವಾಮಿ ನಿನ್ನ ಜ್ಞಾನ ಕೊಡು, ನಿನ್ನವರ ಮಧ್ಯೆ ನಮ್ಮನ್ನು ಹಿಡಿಬಿಡು. ಅವರು ನಮ್ಮನ್ನು ಹಿಡಿಬೇಕು, ನಾವವರನ್ನು ಹಿಡಿಯೋದಲ್ಲ, ಅವರು ನಮ್ಮನ್ನು ಹಿಡಿಬೇಕು. ಎಲ್ಲಿಗೆ ಹೋಗದಂತೆ ಹಿಡಿಬೇಕು, ಆಗ ಮಾಡೋ ರಂಗ ಅಂತ ಕೇಳಬೇಕಂತೆ. ಹೇಳ್ತಾ ಇದ್ದಾರೆ, ಕೋವಿದರನ ಮಾಡಿ ಪಾವನರೊಳಿಯುವ, ಕಾವೇರಿ ನಿವಾಸ ವಿಜಯ ವಿಠಲ ರಂಗ, ದೇವನ ಕ್ಷೇತ್ರವ ಆವ ಬಣ್ಣಿಪನು. ಅಲ್ರಿ, ಈ ಕ್ಷೇತ್ರವನ್ನ ಯಾರು ವರ್ಣನೆ ಮಾಡ್ಲಿಕ್ಕಾಗಲ್ಲ ಅಂತಾನೆ ಹೇಳ್ತಾ ಇದ್ದೀರಿ, ನೀವೇ ವರ್ಣನೆ ಮಾಡ್ತಾ ಇದ್ದೀರಾ. ಅಂದ್ರೆ ನಾನಲ್ಲ, ನನ್ನೊಳಗೆ ಈ ಕ್ಷೇತ್ರ ವರ್ಣನೆ ಮಾಡಲಿಕ್ಕೆ ಯೋಗ್ಯರಾದವರು ಅಂದ್ರೆ ಒಬ್ಬರೇ, ಬ್ರಹ್ಮದೇವರು ರುದ್ರಗಣಸ್ಥರು, ಅವರೇ ನನ್ನಲ್ಲಿ ನಿಂತು ನುಡಿಸ್ತಾ ಇದ್ದಾರೆ. ಹೌದಾ ಅಂತೀರಾ? ಗೋಪಾಲದಾಸರ ಮಾತು ಕೇಳಿ, ವಿಜಯರಾಯರು ಅಂದ್ರೆ ಪರಿಚಯ ಏನು ಅಂತ ಮಾಡುತ್ತಾರೆ. ದಿವಿಜರಾವೇಶದಿಂದ ಅವನೀಯೊಳುದಿಸಿದ್ಯೋ ವಿಜಯರಾಯ. ಒಬ್ಬ ವಿಜಯರಾಯರು ಅಂದ್ರೆ ಬ್ರಹ್ಮಾದಿ ಸಕಲ ದೇವತೆಗಳ ಆವೇಶ ಅಲ್ಲಿ ಕೂತಿದೆ, ಅದು ವಿಜಯರಾಯರು. ದೊಡ್ಡ ಪವರ್ಫುಲ್ ಆಟಮ್ ಬಾಂಬ್ ಅದು, ಅದನ್ನು ಹೇಳುತ್ತಾ ಇದ್ದಾರೆ. ಇನ್ನ ಹೇಳುತ್ತಾರೆ, ದೇವರ ಹತ್ರ ಬಂದು ಏನು ಕೇಳಬೇಕು ಗೊತ್ತಾಯ್ತಾ? ಏನ್ ಕೇಳಬೇಕು? ಜ್ಞಾನ, ಅಚ್ಚಳಿಯದ ಜ್ಞಾನ, ಜ್ಞಾನವಂತರ ಸಂಘ, ಎರಡು ಕೊಡು. ಇನ್ನ ಏನು ಬೇಡಬಾರದು ಅದು ಹೇಳಿಕೊಡ್ತಾ ಇದ್ದಾರೆ. ಯಾರು ಹೇಳ್ತಾರೆ ನಮಗೆ? ಯಾರು ಹೇಳಲ್ಲ, ಹೇಳಿಕೊಡ್ತಾ ಇದ್ದಾರೆ. ಬಯಸಾದಿರು ಮೇಲು ಲೋಕ, ಈ ಲೋಕ ಆ ಲೋಕ ಬೇಡ, ಇಲ್ಲೇ ಇರು, ಆ ಸ್ವಾಮಿಯ ಪಾದಸ್ಮರಣೆ ಮಾಡು. ಬಯಸಾದಿರು ನಾಗಲೋಕ, ನಾಗಲೋಕವನ್ನ ಬಯಸಬೇಡ. ಬಯಸದಿರು ಸ್ವರ್ಗ ಸಕಲ ದಿಕ್ಪಾಲಕರ ಸುಖಗಳ, ಎಲ್ಲಾ ಲೋಕಗಳಿಗೆ ಹೋಗಿ ಆ ಸುಖಗಳೆಲ್ಲ ಬೇಕು ಅಂತ ಬಯಸಬೇಡ. ಬಯಸು ಮನುಜ, ಏನು ಬಯಸಬೇಕು? ರಂಗ ಕ್ಷೇತ್ರದಲ್ಲಿ ಇಲ್ಲಿ ಒಂದು ದಿವಸ ಬಿದ್ದು ರಂಗಕ್ಷೇತ್ರದಲ್ಲಿ ಒಂದು ದಿವಸ ಬಿದ್ದು ದಯಾಪಯೋನಿಧಿಯ ಪಾದ. ವಿಶೇಷವಾಗಿ ಒಂದು ದಿವಸ ಇದ್ರೆ ಸಾಕು ಅಂತಾರೆ. ನಿಮಗೆ ಒಂಬತ್ತು ದಿನ ಇರುವ ಭಾಗ್ಯ ಬಂದಿದೆ, ಆದರೆ ಅದನ್ನು ಸರಿಯಾಗಿ ಬಳಸ್ಕೋಬೇಕು, ಅದನ್ನು ಹೇಳ್ತಾ ಇದ್ದಾರೆ. ಒಂದು ದಿನ ಬಿದ್ದು, ಒಂದು ದಿವಸ ಬಿದ್ದು ದಯಾಪಯೋನಿಧಿಯ ಪಾದ. ಹೇಗೆ ನೋಡಬೇಕಂತೆ? ಭಯಭಕುತಿಯಿಂದ ನೋಡೇ ನೋಡ್ತೀವಿ. ಅದೇನೋ ಬೆಳ್ಳಿ ಕವಚ ಹಾಕಿರ್ತಾರೆ, ದೀಪ ಹಿಡಿದು ನೋಡಿಸ್ತಾರೆ, ಏನೋ ಹೇಗೆ ನೋಡ್ತೀವಿ, ಏನೋ ಕಾಣಿಸಲ್ಲ. ಅವರೇನೋ ಆ ತಮಿಳಲ್ಲಿ ಹೇಳ್ತಾ ಇರ್ತಾರೆ, ಅವ್ರು ಹೇಳೋದು ನಮಗೆ ಅರ್ಥ ಆಗಲ್ಲ, ನಾವು ಏನ್ ಕೇಳ್ತೀವಿ ಅವ್ರಿಗೂ ಅರ್ಥ ಆಗಲ್ಲ. ಯಾಕೆ ಅರ್ಥ ಆಗಬೇಕಾದ ಯೋಗ್ಯತೆ ಇಲ್ಲ. ಒಳಗೆ ಸ್ವಾಮಿಯ ಪಾದ ಅಚ್ಚಳಿಯದೆ ಹೊಳೆಯುತ್ತಾ ಇದೆ, ಕಾಣಿಸೋರಿಗೆ ಕಾಣಿಸ್ತಾ ಇದೆ ಅಂತ. ಆ ದಯಾ ಪಯೋನಿಧಿಯ ಪಾದ ಭಯ ಭಕುತಿಯಿಂದ ನೋಡೆ, ಎರಡೂ ವಿರುದ್ಧವಾದ್ದು. ಭಯ ಇದ್ದ ಕಡೆ ಭಕ್ತಿ ಇರಲ್ಲ. ನೀವು ನನ್ನ ಹೊಡೀಲಿಕ್ಕೋ ಕಡಿಯಲಿಕ್ಕೋ ಬಂದಿರಪ್ಪ, ಅವಾಗ ನನಗೆ ಭಯ ಆಗುತ್ತೆ. ನನ್ನ ಮೇಲೆ ನೀವು ಪ್ರೀತಿ ಮಾಡಿದರೆ ನಿಮ್ಮಲ್ಲಿ ಭಕ್ತಿ ಬರುತ್ತೆ. ಭಕ್ತಿ ಅಂದ್ರೆ ಪ್ರೀತಿ. ಪ್ರೀತಿ ಇದ್ದ ಕಡೆ ಭಯ ಇರಲ್ಲ, ಭಯ ಇದ್ದ ಕಡೆ ಪ್ರೀತಿ ಇರಲ್ಲ. ಮತ್ತೆ ಭಯ ಭಕ್ತಿ ಎರಡೂ ಒಟ್ಟಿಗೆ ಮಾಡಿ ದೇವರನ್ನು ನೋಡಬೇಕು ಅಂದ್ರೆ ಹೇಗ್ರಿ ಅಂದ್ರೆ, ಅವಾಗ ಹೇಳ್ತಾರೆ ಪ್ರೀತಿಯಿಂದ ಬರುವ ಭಯ ಬೇರೆ. ಈ ಭಯದ ಕುರಿತು ವೇದ ಹೇಳುತ್ತಾ ಇದೆ. ಭೀಷಾಸ್ಮಾದ್ವಾತ ಪವತೆ ಭೀಷೋದೇತಿ ಸೂರ್ಯ ಭೀಷಾಸ್ಮಾದ ಅಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮ ಇತಿ. ಸೂರ್ಯದೇವರು ಈ ದೇವರಿಗೆ ಹೆದರಿಕೊಂಡು ಬೇಗ ಬರ್ತಾರಂತೆ ಸರಸರ ಟೈಮ್ ಆಗಿ. ನಾವು ಬೇಕಾದ್ರೆ ಆಚೆ ಈಚೆ ಆಗುತ್ತೆ, ಸೂರ್ಯ ಎಂದಾದರೂ ಟೈಮ್ ಬಿಟ್ಟು ಹತ್ತು ಗಂಟೆಗೆ ಮೇಲಕ್ಕೆ ಬಂದದಿದೆಯಾ? ಇಲ್ಲ. ಚಂದ್ರ ಹೌದು, ಗಾಳಿ ಹೌದು, ಮೃತ್ಯು ನನಗೆ ಮೃತ್ಯು ಅಂತ ಓಡಿ ಬರ್ತಾನಂತೆ. ಹಾಗೆ ಹೇಳ್ತಾರೆ, ಯಾರತ್ರ ಆದರೂ ಅಭಿಮಾನದಿಂದ ಇದ್ರೆ ಚೆನ್ನಾಗಿರುತ್ತಪ್ಪ, ನಮ್ಮ ಮೇಲೆ ಅಭಿಮಾನ ಪಟ್ಟರೆ ಅವ್ರ ಹತ್ರ ಇರ್ತೀವಿ, ಏನೋ ಹೆದರಿಸ್ಬಿಟ್ರೆ ಅವ್ರ ಹತ್ರ ಕಾಲ ಹತ್ರ ಬಿದ್ದಿರಬೇಕು, ಏನ್ ಮಾಡ್ತಾರೋ ಏನೋ, ಏನ್ ಮಾಡ್ತಾರೋ ಏನೋ ಅಂತ. ಈ ಹೆದರ್ಕೊಂಡು ಬದುಕ್ಲಿಕ್ಕ ಇಷ್ಟು ಸಾಧನೆ ಮಾಡಿದ್ದು, ಇಷ್ಟು ಸಾಧನೆ ಮಾಡಿ ಆ ವೈಕುಂಠಕ್ಕೆ ಹೋಗಿ ಯಾವಾಗ ಏನ್ ಮಾಡ್ತಾನೋ ಮಹಾರಾಯ ಅಂತ ದುಃಖದಿಂದ ಭಯದಿಂದ ಬದುಕಬೇಕಾ? ಅದಕ್ಕೆ ಈ ಸಾಧನೆ ಬೇಕಾ ಅಂದ್ರೆ ಆ ಭಯದ ರುಚಿ ಬೇರೆ ತೋರಿಸ್ತಾರೆ. ಭಯ ಈ ತರ ಭಯ ಅಲ್ಲ. ಯಾವ ಭಯ ಅಂದರೆ, ಇಷ್ಟು ಜಗತ್ತನ್ನ ರಕ್ಷಣೆ ಮಾಡುತ್ತಾ ಇದ್ದಾನೆ ಸ್ವಾಮಿ, ಯಾರಿಂದ ಏನು ಬಯಸಲ್ಲ, ಎಲ್ಲರಿಗಾಗಿ ಒದ್ದಾಡುತ್ತಾನೆ. ಇಂಥ ಅಪರೂಪದ ವ್ಯಕ್ತಿ ನನಗೊಂದು ಕೆಲಸ ಹೇಳಿದ, ಸರಿಯಾದ ಹೊತ್ತಿಗೆ ಮೇಲಕ್ಕೆ ಬಾರೋ ಅಂತ. ಸೂರ್ಯದೇವರಿಗೆ ಬಾರದಿದ್ರೆ ಆತನ ಮನಸ್ಸು ಎಲ್ಲಿ ನೊಂದುಕೊಳ್ಳತ್ತೋ ಅಂತ ಭಯ. ಎಷ್ಟು ಚೆನ್ನಾಗಿದೆ, ಏನು ತಲೆ ಕಡಿದು ಬಿಡ್ತಾನೋ ಎಂಬ ಭಯ ಅಲ್ಲ, ಆತನ ಮನಸ್ಸು ನೋಯಿಸಿದರೆ ನನ್ನ ಬದುಕೇ ವ್ಯರ್ಥ ಅಂತ ಆ ಭಯದಿಂದ ಓಡಿ ಬರ್ತಾರೆ. ಅದಕ್ಕೆ ಈ ಭಯ ಬರಬೇಕಂತೆ. ಇಷ್ಟು ನಮ್ಮನ್ನ ರಕ್ಷಣೆ ಮಾಡುವ ರಂಗನಾಥ. ರಂಗನಾಥನ ಪರಿಚಯ ಇದೆಯಾ? ರಂಗನಾಥನ ದೇವರು ಇಲ್ಲಿರ್ತಾನೆ ಅಲ್ಲಿರ್ತಾನೆ, ನೋಡಿದೆ ಬಂದೆ. ಈ ತರ ನೋಡಿದ್ರೆ ಯಾವ ನೋಟ ಎಷ್ಟು ಕಾಲ ಇದ್ರೆ, ಬೇಬಿ ಸಿಟ್ಟಿಂಗ್ ತರ ಹುಡುಗರು ಇರ್ತಾರೆ, ಆ ಸಿಟ್ಟಿಂಗ್ ಕ್ಲಾಸ್ ಅಂತ ಹಾಕ್ತಾರೆ ಏನು ಪ್ಲೇ ಹೋಮ್ನಲ್ಲಿ ಅಲ್ಲ. ಒಂದು ವರ್ಷ ಒಳಗೆ ಪ್ಲೇ ಹೋಮ್ ಚೆನ್ನಾಗಿರುತ್ತೆ, ಎರಡು ವರ್ಷಕ್ಕೆ ಚೆನ್ನಾಗಿರುತ್ತೆ, ಮೂರು. 80 ವರ್ಷ ಬಂದ್ರೂ ಪ್ಲೇ ಹೋಮೇನಾ? 80 ವರ್ಷ ಬಂದು ಸಿಟ್ಟಿಂಗ್ ಕ್ಲಾಸ್ ಅಲ್ಲೇ ಇದ್ರೆ ಹೇಗೆ, ಸ್ವಲ್ಪ ಮೇಲಕ್ಕೆ ಬರಬೇಕಲ್ಲ. ಮತ್ತೆ ರಂಗನಾಥನ ನೋಡುವ ನೋಟ ಬದಲಾಗಬೇಕಲ್ಲ. ರಂಗ ಅಂದ್ರೆ ಯಾರು? ಅವಾಗ ಸ್ವಲ್ಪ ದಾಸರ ಕಡೆ ಹೋಗಿ ಶಾಸ್ತ್ರದಲ್ಲಿ ಹೇಳಿದ್ರೆ ಅದನ್ನೇ ಕನ್ನಡದಲ್ಲಿ ಹೇಳ್ತಾರೆ, ಜೀವನ ಪರಿಚಯ. ನಮ್ಮ ಸೈಜ್ ಎಷ್ಟು ಗೊತ್ತಾ? ಇಲ್ಲ ಇಲ್ಲ, ಕುದುರೆ ಬಾಲದ. ಯಾವ ಕುದುರೆ? ದೊಡ್ಡದಲ್ಲ, ಚಿಕ್ಕದು. ಅದನ್ನ ಪೋನಿ ಅಂತ ಕರೀತಾರೆ ಇಂಗ್ಲಿಷ್ನಲ್ಲಿ. ಅದರ ಬಾಲ ಏನದು? ಪೋನಿ ಟೈಲ್. ನಮ್ಮವರು ಹಾಕ್ತಾರಲ್ಲ ಕುದುರೆ ಬಾಲ. ಆ ಕುದುರೆ ಬಹಳ ಚಿಕ್ಕ ಕುದುರೆ, ಅದರ ಬಾಲದ ಕೂದಲು ಬಹಳ ತೆಳು, ಅದರಲ್ಲಿ ಕೊನೇ ಕೂದಲು ಬಹಳ ತೆಳು. ಅದಕ್ಕೆ ಹೇಳುತ್ತಾರೆ ಕುದುರೆ ಬಾಲದ ಕೊನೆಯ ಕೂದಲ ಅದರ ತುದಿ. ಉದ್ದಕ್ಕಿಟ್ಟು ಸೌತೆಕಾಯಿ ತರ ಕಟ್ ಮಾಡೋದಲ್ಲ, ಎಡ್ಜ್ ಎಂಡ್ ಇರುತ್ತಲ್ಲ ಅದನ್ನ ಸೀಳಬೇಕು ಉದ್ದುದ್ದಕ್ಕೆ. ಹೇಗೆ? 100 ಶತವಿಭಾಗವ ಮಾಡಿ ಅದರೊಳು ಒಂದನು ಶತವಿಭಾಗವ ಗೈಯಲು. ಅದರಲ್ಲಿ ಒಂದನ 100 ಭಾಗ ಮಾಡಬೇಕು ಅಂದ್ರೆ 1/10,000. 10,000 ಭಾಗ ಮಾಡಿದರೆ ಎಷ್ಟು? ಅಷ್ಟು ಭಾಗ. ಅಷ್ಟು ಜೀವ ಪರಮಾಣು. ಅಂಥ ಜೀವ, ಪರಮಾಣು ಜೀವ ಎಲ್ಲಿದ್ದಾನೆ? ಅಂದ್ರೆ ಹೇಳ್ತಾರೆ ಈ ಶರೀರದಲ್ಲಿ ಹೃದಯ ಕಮಲ, ಹೃದಯ ಸ್ಥಾನದಲ್ಲಿ ಒಂದು ಕಮಲ, ಅಷ್ಟದಳ ಕಮಲ, ಅಲ್ಲಿ ದೇವ ಇರ್ತಾನೆ. ಮೂಲೇಶನ ಪಾದ ಮೂಲದಲ್ಲಿಪ್ಪ, ಪವನನ ಪಾದ ಮೂಲದಲ್ಲಿ ಜೀವ ಲಿಂಗ ಅನಿರುದ್ಧಗಳ ಪೊದ್ದಿಕೊಂಡಿ. ಹಾ, ಲಿಂಗ ಶರೀರ ಅನಿರುದ್ಧ ಶರೀರ ಇದೆರಡು ಸ್ವೆಟರ್ ತರ ಹೊದ್ದುಕೊಂಡು ಜೀವ ಪ್ರಾಣದೇವರ ಪಾದದಲ್ಲಿದ್ರೆ ಪ್ರಾಣದೇವರು ದೇವರ ಪಾದದಲ್ಲಿರ್ತಾರೆ ಹೆಬ್ಬೆರಡಿನಲ್ಲಿ. ಆ ದೇವ ನಮ್ಮ ಹೃದಯದಲ್ಲಿದ್ದಾನೆ. ಅಲ್ಲಿ ನಮ್ಮ ಅಡ್ರೆಸ್ ಕೊಟ್ರು ಎಲ್ಲಿದ್ದೇವೆ ಅಂತ. ಗೊತ್ತಾಯ್ತಾ? ಇನ್ನ ಗೊತ್ತಾಗಿಲ್ಲ. ಅಂಥ ಚಿಕ್ಕ ಜೀವ ಈ ಶರೀರದ ನಮ್ಮ ಈ ಕೂದಲಿನ ಸಾವಿರ ಭಾಗ ಇಲ್ಲ. ಅಂಥ ಜೀವ ಈ ಶರೀರದಲ್ಲಿದ್ದು ಇದನ್ನ ಹೊತ್ತುಕೊಂಡು ನಿಮ್ ನಿಮ್ ಜಾಗದಿಂದ ಶ್ರೀರಂಗಕ್ಕೆ ಬಂದದ್ದು ಹೇಗೆ? ಶ್ರೀರಂಗದಲ್ಲೂ ಅಲ್ಲಲ್ಲಿರುವವರು ಈ ಪ್ರದೇಶಕ್ಕೆ ಬಂದು ಕೂತದ್ದು ಹೇಗ್ರಿ? ಇಷ್ಟು ದೊಡ್ಡ ಶರೀರ ಹೊತ್ತುಕೊಂಡು ಬರಲಿಕ್ಕಾಗುತ್ತಾ? ಆಗಲ್ಲಲ್ವಾ? ಮತ್ತೆ ಹೇಗೆ ಬಂದೀರಾ? ಅದಕ್ಕೆ ಪರಿಚಯ ಮಾಡಿಕೊಡುತ್ತಾರೆ ನಮ್ಮ ಶೇಷದಾಸರು. ಈ ಬ್ರಹ್ಮಾಂಡವನ್ನ 14 ಲೋಕವನ್ನ ಧಾರಣೆ ಮಾಡಿದ ವಿರಾಟ್ ರೂಪಿ ಭಗವಂತ ಏನಿದ್ದಾನಲ್ಲ, ಆ ಸ್ವಾಮಿಯೇ ಪ್ರತಿಯೊಬ್ಬರ ಶರೀರ ಸುತ್ತೂ ಇದ್ದಾನೆ. ಭಾಗವತ ಹೇಳುತ್ತೆ, ಸಕಲ ಜೀವ ನಿಕಾಯ ಧಾಮ್ನಃ, ಎಲ್ಲಾ ಜೀವರಾಶಿಗಳ ಶರೀರ ಸುತ್ತೂ ಇದ್ದು ಹೇಗಿರ್ತಾನೆ? ಅರಣ್ಯಕಾಚಾರ್ಯ ಹೇಳುತ್ತಾರೆ, ಹಾಸ್ಯೇ ಹಾಸ್ಯಮಿತಿ ಕ್ರಮಾತ್, ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ಇಟ್ಟು ಇದ್ದು ನಾವು ಶ್ರೀರಂಗಕ್ಕೆ ಹೋಗಬೇಕು ಅಂತ ನಮಗೆ ಬಯಕೆ ಕೊಡುತ್ತಾನೆ. ಬಯಕೆ ಕೊಟ್ಟ ಮೇಲೆ ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ಇಟ್ಟ ನಿಂತ ಸ್ವಾಮಿ ತನ್ನ ಕಾಲು ಮುಂದೆ ಹಾಕಿದರೆ ನಮ್ಮ ಕಾಲು ಮುಂದೆ, ಕೈ ಮುಂದಕ್ಕೆ ಮಾಡಿದರೆ ಕೈ ಮುಂದೆ, ಹಾಗೆ ಮಾಡಿ ಈ ಶರೀರ ಸಹಿತ ನಮ್ಮನ್ನ ಹೊತ್ತು ರಂಗಕ್ಷೇತ್ರಕ್ಕೆ ಕರೆಕೊಂಡು ಬಂದು ಇಲ್ಲಿ ಕೂಡಿಸಿ ಇದ್ದಾನೆ. ನಮ್ ಸುತ್ತೇ ಇದ್ದಾನೆ ನೋಡಿ. ಅವನೇ ದಿನಾಗ್ಲೂ ಬೆಳಿಗ್ಗೆದ್ದು ಕೂಡಲೇ ಬಾತ್ರೂಮಿಗೆ ಹೋಗಬೇಕು ಅಂತ ಬಯಕೆ ಕೊಡ್ತಾನೆ. ಯಾಕ್ರಿ ಈ ಸಬ್ಜೆಕ್ಟ್ ಹೇಳ್ತೀರಾ? ನೋಡಿ, ಬಾತ್ರೂಮಿಗೆ ಹೋಗಬೇಕು ಅಂತ ಬಯಕೆ ಕೊಡ್ತಾನೆ, ಅಲ್ಲಿ ಕರ್ಕೊಂಡು ಹೋಗ್ತಾನೆ, ಮಲಮೂತ್ರ ವಿಸರ್ಜನೆ ಮಾಡಿಸ್ತಾನೆ. ಅದನ್ನ ಅರಣ್ಯಕಾಚಾರ ಹೇಳ್ತಾರೆ, ವಿಸೃಜತಿ ವಿಸೃಜತಿ. ಅವನು ಮಲಮೂತ್ರ ಬಿಡಿಸಿದರೆ ಬಿಡ್ತೇವೆ, ಇಲ್ಲ ಬ್ಲಾಕ್. ಡಾಕ್ಟರ್ ಒಂದು ಪೈಪ್ ಹಾಕಿ ತೆಗಿಬೇಕಾಗ್ತದೆ. ಯಾವುದು? ಮಲಮೂತ್ರಗಳನ್ನ. ಮಲಮೂತ್ರ ಬಿಡಿಸ್ತಾನೆ, ನಮ್ಮ ಕೈಯಲ್ಲಿ ಕೈಯಿಟ್ಟು ಮಲಮೂತ್ರ ತೊಳಸ್ತಾನೆ. ಎಲ್ಲಿ? ಎಲ್ಲಾ ನಮಗೆ ಬೇಕಾದವರೇ ಅಲ್ಲ, ಆ ಕೆಲಸ ಮಾಡಲಿ. ಸರ್ವಸೇವಾ ಮಮಧಾರಯ. ಕೈಕಾಲು ಬಿದ್ದು ಪ್ಯಾರಾಲಿಸಿಸ್ ಅಂತ ಬಂದಾಗ ಯಾರೀ ನಮ್ಮನ್ನು ನೋಡ್ತಾರೆ ಅಂದ್ರೆ, ಪಕ್ಕದಲ್ಲಿದ್ದವರು 1 ತಿಂಗಳು ನೋಡುತ್ತಾರೆ, 2 ತಿಂಗಳು ಬೇಸರ ಬರುತ್ತೆ. ಅಂತಹದ್ದು ಹುಟ್ಟಿದಾಗಲಿಂದ ಬೇಸರವಿಲ್ಲದೆ ಪ್ರತಿ ದಿವಸ ನಮ್ಮ ಕೈಯಲ್ಲಿ ತನ್ನ ಕೈಯಿಟ್ಟು ಮಲಮೂತ್ರ ತೊಳಸ್ತಾನೆ. ಅವನೇ ಮರಸದೆ ಹಲ್ಲು ತಿಕ್ಕಿಸ್ತಾನೆ. ಅವನು ಮರಸಬಿಟ್ರೆ ಊಟದ ಕಾಲಕ್ಕೆ ನೆನಪಾಗುತ್ತೆ ಇವತ್ತು ಹಲ್ಲು ತಿಕ್ಕಿಲ್ಲ ಅಂತ, ಅಲ್ವಾ? ಅಂಧ ಸ್ವಾಮಿಯವ ಇಷ್ಟು ಮಾಡಿಸ್ತಾನೆ. ಅವನೇ ತಿರುಗಾಡಿಸ್ತಾನೆ, ಅವನೇ ಊಟ ಮಾಡಿಸ್ತಾನೆ, ಅವನೇ ಎಲ್ಲಾ ಕಡೆ ಕರ್ಕೊಂಡು ಹೋಗ್ತಾನೆ, ಅವನೇ ಬೋಲ್ಟ್ ಹಾಕಿಸಿ ಒಬ್ಬರನ್ನೇ ಕೂಡಿಸಿ ನಾನೊಬ್ಬನೇ ಆಲೋಚನೆ ಮಾಡುತ್ತಾ ಇದ್ದೇನೆ ಎಂಬ ಎಚ್ಚರ ಕೊಟ್ಟು ಪಕ್ಕದಲ್ಲಿದ್ದು ಆಲೋಚನೆ ಮಾಡಿಸ್ತಾನೆ, ಸಂತೋಷ ಪಡಿಸ್ತಾನೆ. ಒಟ್ಟಾರೆ ಏನಾಯಿತು, 24 ತಾಸು ಈ ಜನ್ಮ ಮಾತ್ರ ಅಲ್ಲ, ಜನ್ಮ ಜನ್ಮಾಂತರಗಳಿಂದ ಕೋಟಿ ಕೋಟಿ ಜನ್ಮಗಳು, ನಾಯಿ, ನರಿ, ಕತ್ತೆ, ಕೋಣ ಏನೇನಾಗಿದ್ವೋ ಆ ಜನ್ಮದಲ್ಲೂ ಆಯಾ ಶರೀರಗಳನ್ನ ಹೊತ್ತು ನಮ್ಸುತ್ತೇ ಬಿದ್ದ ವ್ಯಕ್ತಿ ಯಾರು ಗೊತ್ತಾ? ಅವ ಯಾರು? ಈಗಲೂ ನಮ್ಮನ್ನ ಹೊತ್ತು ಆ ಗರ್ಭಗುಡಿಯಲ್ಲಿ ಕರಕೊಂಡು ಹೋಗಿ ನೋಡೋ ನನ್ನ ಅಂತ ನೋಡಿಸ್ತಾ ಇದ್ದಾನಲ್ಲ, ನಮ್ಮ ಶರೀರದ ಸುತ್ತೂ ಇರುವ ನಮ್ಮ ಸ್ವಾಮಿ, ಅವನನ್ನ ಇಲ್ಲಿ ನೋಡೋ ಕಣ್ಣಿಲ್ಲ. ಕೇಳಿಕೊಂಡ್ರೆ ಹೇಳಿದ, ಅಲ್ಲಿ ನೋಡು ನನ್ನ. ಆ ನೋಡಿದ ಮೇಲೆ ಆ ನೋಟದಿಂದ ನಿನ್ನ ಸುತ್ತೂ ನಾನೇ ಇದ್ದೇನೆ ನೋಡು. ಅದಕ್ಕೆ ಈ ಕ್ಷೇತ್ರಕ್ಕೆ, ತಿರುಪತಿ ಕ್ಷೇತ್ರಕ್ಕೆ ಯಾಕೆ ಹೋಗ್ಬೇಕು? ಈ ದೇವರೇ ನಮ್ಮಲ್ಲಿದ್ದಾನಲ್ಲ, ನಮ್ಮಲ್ಲಿರುವ ದೇವನೇ ಇಲ್ಲಿರುವಾಗ ಇಲ್ಲಿಗೆ ಯಾಕೆ ಓಡಿ ಬರಬೇಕು ಅಂದರೆ ಇಲ್ಲಿರುವ ಮೂರ್ತಿ ತನ್ನ ತಾಕತ್ತನ್ನ ಪ್ರಕಟ ಮಾಡಿದ್ದಾನೆ. ಎಷ್ಟು ಪ್ರಕಟ ಮಾಡಿದ್ದಾನೆ ಅಂದರೆ ನಮ್ಮೊಳಗೆ ಅವನ ಚಿಂತನೆ ಬರುವಷ್ಟು ಶಕ್ತಿ ಪ್ರಕಟ ಮಾಡಿದ್ದಾನೆ. ಅದಕ್ಕೆ ಈ ಸ್ವಾಮಿಯನ್ನ ನೋಡಿದರೆ ನಮ್ಮ ಸುತ್ತೂ ಇರುವ ನಮ್ಮ ಒಳಗೆ ಇದ್ದು ಕಾರ್ಯ ಮಾಡಿಸುವ ಅವನ ನೆನಪಾಗುತ್ತೆ. ಅಂಥ ನೆನಪು ಕೊಡಲಿಕ್ಕೆ ಸ್ವಾಮಿ ನಿಂತಿದ್ದಾನೆ. ಅದು ಕೇಳಿಕೋಬೇಕಂತೆ ಅರ್ಕ ಹೇಳ್ತಾರೆ. ದಯ ಒಂದು ದಿವಸ ಬಿದ್ದು ಗೊತ್ತಾಯ್ತಲ್ಲ ರಂಗ ಅಂದ್ರೆ ಯಾರು ಹೋದರೆ ನಮ್ಮ ಸುತ್ತೂ ನಿಂತಿರುವ ಸ್ವಾಮಿಯೇ ಅಲ್ಲಿದ್ದಾನೆ. ಇವನೇ ಇಷ್ಟು ತಾಕತ್ತಿದ್ದಾನೆ, ನಮ್ಮ ಸುತ್ತೂ ಇದ್ದಾನೆ. ಇಂಥ ದೊಡ್ಡ ಸ್ವಾಮಿ ಜುಜುಬಿ ಪ್ರಾಣಿ ನನಗಾಗಿ 24 ಗಂಟೆ ನನ್ನ ಸುತ್ತೇ ಇರ್ತಾನಲ್ಲ, ಎಷ್ಟು ದೊಡ್ಡವನಯ್ಯ. ಅಲ್ಲಿ ದೇವರನ್ನು ನೋಡುವಾಗ ಆ ಸ್ವಾಮಿಯೇ ಒಂದೊಂದು ಇಂದ್ರಿಯದಲ್ಲಿದ್ದು ಮಾಡಿಸುವ ಕೆಲಸ ನೆನಪಾಗಬೇಕು, ಅವ ಮಾಡುವ ಉಪಕಾರ ನೆನಪಾಗಬೇಕು, ಆ ಉಪಕಾರದಿಂದ ಅವನನ್ನು ನೋಡ್ತಾ ಬರಬೇಕು. ಇಷ್ಟು ಮಾಡಿಸ್ತಾ ಇದೆಯಾ, ಇಷ್ಟು ಮಾಡಿಸ್ತಾ ಇದೆಯಾ, ನೀನೇ 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 ಅಂತ ನೋಡಬೇಕು. ಅರ್ಕ ಹೇಳುತ್ತಾರೆ ಭಯಭಕ್ತಿಯಿಂದ ನೋಡಿ ಎಂದಾಗ ಇಷ್ಟು ಉಪಕಾರ ಮಾಡುವ ಸ್ವಾಮಿ ಕರೆದಿದ್ದಾನೆ ಇವನನ್ನ. ನನ್ನಿಂದ ಯಾವ ರೀತಿಯಾದ ಮನಸ್ಸು ನೋವು ಸ್ವಾಮಿಗೆ ಆಗಬಾರದು. ಕ್ಷೇತ್ರಕ್ಕೆ ಬಂದಿದ್ದೇನೆ, ಇವನಿಗೆ ಸಂತೋಷ ಕೊಡಬೇಕು ನಮ್ಮಪ್ಪನಿಗೆ. ನನಗೆ ಇಡೀ ಜೀವನ ಕೊಡ್ತಾನೆ, ಒಂದ್ ದಿವಸ ಆದ್ರೂ ಇವನು ಹೇಳಿದಂತೆ ಇರಬೇಕಲ್ಲ ಈ ಕ್ಷೇತ್ರದಲ್ಲಿ. ಅದಕ್ಕೆ ಭಯ ಆದ ಮೇಲೆ ಭಕ್ತಿಯಂತೆ. ಯಾಕಯ್ಯ ಭಕ್ತಿ ಅಂದ್ರೆ ವಿಜಯದಾಸರ ಹೇಳುತ್ತಾರೆ, ಬಹಳ ಚೆನ್ನಾಗಿ ಹೇಳುತ್ತಾರೆ. ಇಷ್ಟು ಜ್ಞಾನ ಬಂತ ದೇವರನ್ನ ನೋಡಿದ್ವಾ? ನೋಡ್ತೀರಾ ಮಧ್ಯಾಹ್ನ ಊಟ ಆದ್ಮೇಲೆ ಇದೇ ತರ ನೋಡ್ತೀರಾ? ನೋಡಿ, ನೋಡಿದುಕೊಳ್ಳೋದು ಬರುತ್ತೆ. ಏನದು ಅಂದ್ರೆ ನಾ ನೋಡಿದೆ. ಎಷ್ಟು ಜ್ಞಾನ ಬಂತು, ಏನಪ್ಪ ಎಂಥ ಪರಿ ಬಂದ್ಬಿಡ್ತು, ದೇವರು ನೋಡ್ಬಿಟ್ನಲ್ಲ ಅಂದ್ರೆ ದೊಡ್ಡ ಈ ಜ್ಞಾನ ಕೊಟ್ಟದ್ದೇ ಅವನು, ಅವನೇ ಜ್ಞಾನ ಕೊಡ್ತಾನೆ. ಆ ಕಾಲಕ್ಕೆ ಆ ಗರ್ಭಗುಡಿ ಒಳಗೆ ಹೋಗ್ತಾಗ ಅವನೇ ನೆನಪಿಗೆ ಕೊಡಬೇಕು. ನೆನಪಿಗೆ ಕೊಟ್ಟು ದೇವರನ್ನ ನೋಡೋ ಅಂದ್ರೆ ನೋಡ್ತೀವಿ, ಇಲ್ಲ ಬಿದ್ದಿರ್ತೇವೆ. ನಡೆಸಿದರೆ ನಡವೆ, ನುಡಿಸಿದರೆ ನುಡಿವೆ, ತಿಳಿಸಿದರೆ ತಿಳಿವೆ, ಮರೆಸಿದರೆ ಮರೆವೆ. ಅವ ಕೊಟ್ರೆ ಉಂಟು, ಇಲ್ಲದಿದ್ರೆ ಇಲ್ಲ. ಇದು ನೆನಪಾಗಬೇಕು. ಸ್ವಾಮಿ ನಿನ್ನ ಹತ್ರ ಕರ್ಕೊಂಡು ಬಂದೀಯ, ನಿನ್ನ ನೆನಪು ನೀನೇ ಕೊಟ್ಟಿದ್ದೀಯಾ ಹರಿಯೇ. ಹೇ ಮಘವನ್ ಚಿತ್ರಮರ್ಚ್ಯ, ನಿನ್ನ ವಿಶೇಷವಾದ ಚಿಂತನೆ ನೀನೇ ಕೊಡ್ತಾ ಇದ್ದಿ ಹರಿಯೇ, ನಿನಗೆ ನಮಸ್ಕಾರ. ಇದು ಬಂತ ಎಚ್ಚ, ಇಲ್ಲ ವ್ಯರ್ಥ, ಎಲ್ಲ ವ್ಯರ್ಥ ಆಗಿಬಿಡುತ್ತೆ. ಆ ಸ್ವಾಮಿ ಹತ್ರ ಈ ರೀತಿಯಲ್ಲಿ ಭಯಭಕ್ತಿಯಿಂದ ನೋಡೆ. ಅವಾಗ ಹೇಳುತ್ತಾರೆ ಬಯಲಾಗುವುದು ದೇವರನ್ನ ಒಂದು ದಿವಸ ಇಲ್ಲಿದ್ದು ಭಯಭಕ್ತಿಯಿಂದ ಆತನ ಪಾದವನ್ನು ನೋಡಿದರೆ ಬಯಲಾಗುವುದು ಪಾಪ. ನಮ್ಮ ಒಳಗೆ ನಾ ಬರಲ್ಲ ನಾ ಬರಲ್ಲ ಅಂತ ಒಳಗೆ ಕೂತಿರುತ್ತೆ ಪಾಪ. ಆ ಪಾಪ ಬಯಲಾಗುವುದು ಪಾಪ. ಯಾವ ಕಾಲ ಪಾಪ? ನಾವು ಯಾವ ಟೈಮು ಅಂತ ಇಲ್ಲ, ಎಲ್ಲಾ ಟೈಮ್ ಸಂಧ್ಯಾ ವಂದನೆ ಮುಹೂರ್ತೇ ಮಾಡ್ತೀವಿ. ಪಾಪ ಎಲ್ಲಾ ಕಾಲದಲ್ಲಿ ಮಾಡ್ತೀವಿ, ಆಲ್ ಟೈಮ್ಸ್. ಅದಕ್ಕೆ ತ್ರಯ ಕಾಲದಲ್ಲಿ ಒಲಿದು ಮೂರು ಕಾಲದಲ್ಲಿ ದೇವರ ದರ್ಶನ ಮಾಡಬೇಕಂತೆ ರಂಗನಾಥನ. ನಾವು ಒಂದ್ಸಲ ಹೋಗ್ಬಿಟ್ಟು ಸಾಕಾಗುತ್ತೆ ನಮಗೆ. ಸಾಕಪ್ಪ, ರಂಗಕ್ಷೇತ್ರಕ್ಕೆ ಬಂದದಕ್ಕೆ ಒಂದು ಸಲ ದರ್ಶನ ಆದ್ರೆ ಸಾಕಾಯಿತು ಅಂದ್ರೆ ಮೂರು ಸಲ ದರ್ಶನ ಮಾಡಬೇಕಂತೆ. ಅವಾಗ ಎಲ್ಲ ಮಾನಸಿಕ ವಾಚಿಕ ಕಾಯಿಕ ಪಾಪಗಳೆಲ್ಲ ಹೊರಗೆ ಹೊರಗೆ ಓಡಿ ಹೋಗುತ್ತಂತೆ. ಯಾಕೆ ಅಂದ್ರೆ ರಂಗನಾಥನ ದೃಷ್ಟಿ ಬಿದ್ದ ಕೂಡಲೇ ಅವಾಗ ಏನಾಗುತ್ತೆ, ಪಾಪಗಳಿಗೆ ಇರಲಿಕ್ಕೆ ಜಾಗ ಇರಲ್ಲಂತೆ, ಓಡಿ ಹೊರಟೋಗುತ್ತೆ. ಬಯಲಾಗುವುದು ಪಾಪ ಯಾವಾಗ ನೋಡಬೇಕು? ತ್ರಯ ಕಾಲದಲ್ಲಿ ಒಲಿದು ಜಯ ಮೂರ್ತಿ ರಂಗ ವಿಜಯ ವಿಠಲ ಸಿರಿರಮಣ ಈಯ ಬಲ್ಲ ಈ ಪರಿ ಗಾಯನ ಮಾಡಲು ವೇಗ. ಈ ತರ ಗಾನ ಮಾಡುತ್ತಾ ಹರೇ ನೀನಯ್ಯ ಉದ್ಧಾರ ಮಾಡೋದು ಅಂತ ಯಾರಿರ್ತಾರೆ ಅವರಿಗೆ ಈಯಬಲ್ಲ, ತನ್ನನ್ನೇ ಈಯಬಲ್ಲ. ಇಷ್ಟು ಮಾಡಿ ಪಕ್ಕದಲ್ಲೇ ಒಂದು ಕೊಳ ಇದೆ, ಯಾವ ಚಂದ್ರ ಪುಷ್ಕರಣಿ ಬಿಡಲ್ಲ ಇವಾಗ, ಬೇಗ ಹಾಕಿರ್ತಾರೆ, ಯಾಕಂದ್ರೆ ನಾವು ಹೋಗಲ್ಲ ಅಂತ ಅವ್ರಿಗೆ ಗೊತ್ತು. ಅಂದ್ರೆ ಮಾಮೂಲಾಗಿ ಬಿಟ್ಬಿಟ್ಟಿದ್ರೆ ನಾವು ಹೋಗ್ತಾ ಇದ್ದಿಲ್ಲ, ಅಯ್ಯೋ ನೋಡೋಣ ಮತ್ತು ಅಂತ. ಬೇಗ ಹಾಕಿದ್ದಕ್ಕೆ ಇಂಟ್ರೆಸ್ಟ್ ಜಾಸ್ತಿ, ಅಯ್ಯೋ ನಾವು ಹೋಗ್ಲಿಕ್ಕಾಗಿಲ್ಲ ಮತ್ತು ದುಃಖ ಜಾಸ್ತಿ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಅದಕ್ಕೆ ಆ ಚಂದ್ರ ಪುಷ್ಕರಣಿ ಬೇಗ ಹಾಕಿರ್ತಾರೆ, ಮತ್ತೆ ಸ್ನಾನ ಹೇಗೆ ಮಾಡ್ತೀರಾ? ಆಗಲ್ಲಲ್ಲ, ಕಾವೇರಿಗೆ ಹೋಗಲ್ಲ ನಾವು, ಚಂದ್ರ ಪುಷ್ಕರಣೆ ಮಾಡ್ತೀವ? ಮಾಡಲ್ಲ. ಮಾಡೋ ರೀತಿ ಗೊತ್ತಾ ಅಂದ್ರು, ಬೇಗ ಹಾಕಿದ್ರೇನಂತೆ, ಸ್ನಾನ ಮಾಡಲಿಕ್ಕೆ ಗೊತ್ತಿದ್ದವರಿಗೆ, ಸ್ನಾನ ಮಾಡುವ ಗತ್ತಿದ್ದವರಿಗೆ ಬೇಗ ಹಾಕಿದ್ರೂ ಅಡ್ಡಿಲ್ಲ, ಮುಚ್ಚಿದ್ರೂ ಅಡ್ಡಿ ಇಲ್ಲ. ಇಷ್ಟೇ ಚಿಂತನೆ ಮಾಡಬೇಕು. ಹೇಳಿಕೊಟ್ಬಿಡ್ತೇನೆ, ಪಬ್ಲಿಕ್ ಆಗಿ ಹೇಳಬಾರದು, ಹೇಳೇ ಬಿಡ್ತೇನೆ, ನೋಡೋಣ. ಆ ಚಂದ್ರ ಪುಷ್ಕರಣಿಯಲ್ಲಿ ದೇವತಾ ಇರ್ತಾರ? ಎಲ್ಲಾ ಯಾವ ದೇವತಾ ಇರ್ತಾರೆ? ಎಲ್ಲರೂ ನಿಂತಿರ್ತಾರೆ. ಆ ರಂಗನಾಥನ ಅಭಿಷೇಕಕ್ಕೆ ದೇವತೆಗಳು ನೀರು ತಗೊಂಡು ಹೋಗೋ ಜಾಗ ಅಲ್ಲ. ನಾವೇ ಸ್ನಾನ ಮಾಡುವ ಕಾಲಕ್ಕೆ, ನಾವುಗಳೇ ಸ್ನಾನ ಮಾಡೋ ಕಾಲಕ್ಕೆ ಮಂತ್ರ ಬರಲ್ಲ, ತಂತ್ರ ಬರಲ್ಲ. ಅಂತವರೇ ನನ್ನ ಸುತ್ತು ದೇವರಿದ್ದಾರೆ, ಆತನಿಗೆ ಅಭಿಷೇಕ ಅಂತ ತಿಳ್ಕೊಂಡು ಶ್ರೀವರನಿಗೆ ಅಭಿಷೇಕವೆಂದರಿದು ಈ ವಸುಂಧರೆಯೊಳಗೆ ಬಲ್ಲವರು ಆವ ಜಲದಲ್ಲಿ ಮಿಂದರೆಯೋ ಗಂಗಾದಿ ತೀರ್ಥಗಳು ತಾವು ನೆಲಗೊಂಡು. ನಾವು ತಂಬಿಗೆ ತಗೊಂಡು ಶ್ರೀಹರೇ ಅಭಿಷೇಕ ಅಂದಾಗ ಏ ಹುಚ್ಚಾಯುವ, ನಮ್ಮನ್ನು ಆವಾಹನೆ ಮಾಡಲಿಲ್ಲ, ಬರೇ ನೀನು ದೇವತರ ಮೇಲೆ ಹಾಕ್ತಾನೆ ಅಂತ ಹೇಳಿ ಆ ದೇವತೆಗಳೇ ಆ ತಂಬಿಗೆಯಲ್ಲಿ ಬಂದು ಕೂತು ಬಿಡ್ತಾರಂತೆ. ಮತ್ತೆ ಈ ಪುಷ್ಕರಣಿ ಇರಲ್ವಾ, ಸಪ್ತ ಸಮುದ್ರಗಳ ಅಭಿಮಾನಿ ದೇವತೆಗಳು, ಎಲ್ಲಾ ನದ ನದಿಗಳ ಅಭಿಮಾನಿ ದೇವತೆಗಳು, ತೀರ್ಥ ವಾಪಿ ಕೂಪ ತಟೋಕ ಸರೋವರ ಅಭಿಮಾನಿ ದೇವತೆಗಳೆಲ್ಲ ಅಲ್ಲಿ ನಿಂತಿರ್ತಾರೆ. ಅವರೆಲ್ಲರಲ್ಲಿ ಸ್ವಾಮಿ ವೀರ ನಾರಾಯಣ ರೂಪದಿಂದ ನಿಂತಿರ್ತಾನೆ ಚಂದ್ರ ಪುಷ್ಕರಣಿಯಲ್ಲಿ. ಅಂತಹ ಸ್ವಾಮಿಯನ್ನ ಚಿಂತನೆ ಮಾಡಿ ಅವನನ್ನ ನಮ್ಮ ಬಿಂಬಮೂರ್ತಿಗೆ ಐಕ್ಯ ಚಿಂತನೆ ಮಾಡಿದರೆ ಮುಗಿಯಿತು, ಸ್ನಾನ ಅಲ್ಲಿಗೆ ಆಯಿತು. ನೀರಲ್ಲೇ ಇರಲಿ, ಬೀಗ ಹಾಕಿರಲಿ, ನಮ್ಮ ಸ್ನಾನ ಮುಗದೇ ಹೋಗಿರುತ್ತೆ. ಅಲ್ಲಿರುವ ಭಗವದ್ ರೂಪವನ್ನ ನಮ್ಮ ಸುತ್ತೂ ಇರುವ ವಿರಾಟ್ ರೂಪಕ್ಕೆ ಐಕ್ಯ ಚಿಂತನೆ ಮಾಡಿದರೆ ಮತ್ತದಲ್ಲವೇ ಸ್ನಾನ. ಅದನ್ನೇ ದಾಸರು ಹೇಳುತ್ತಾರೆ, ನಮ್ಮ ಶರೀರದಲ್ಲಿ 72,000 ನಾಡಿಗಳಿವೆ, ಆ ನಾಡಿಗಳಲ್ಲಿ ನದಿಗಳು ಹರಿಯುತ್ತಾ ಇವೆ, ನಾಡಿ ನದಿಗಳಲ್ಲಿ ಧೀರರು ಅನುದಿನ ಮಜ್ಜನಾದಿಗಳಿಂದ ಸುಖಿಸುವರು. ಹೇಗ್ರಿ ನಮ್ಮೊಳಗೆ ನಾಡಿಗಳಿದ್ದೆ ಒಳಗೆ ತೂರಿ ಸ್ನಾನ ಹೇಗೆ ಮಾಡಬೇಕು ಅಂದ್ರೆ ಈ ತರ ಮಾಡಿ ಅಂತಾರೆ. ಈ ತರ ಆ ಚಂದ್ರ ಪುಷ್ಕರಣಿ ಸ್ನಾನ ಮಾಡಬೇಕಂತೆ. ವಿಧು ಪುಷ್ಕರಣಿಯ ನಿವಾಸ ಶೇಷಶಾಯಿ ಮಧುವೈರಿ ವಿಜಯ ವಿಠಲ ರಂಗಧಾಮ. ಚೆನ್ನಾಗಿ ಹೇಳ್ತಾರೆ. ಈತ ಯಾರು ಗೊತ್ತಾ? ಮಧುವೈರಿ. ಮಧುನಾಮಕ ದೈತ್ಯನ ಸಂಹಾರ ಮಾಡಿದ ಹಯಗ್ರೀವ ಮೂರ್ತಿಯೇ ಇವ. ಮಧುನಾಮಕ ದೈತ್ಯರು ಮಧು ಕೈಟವರು, ಕಿವಿಯ ಮಲದಿಂದ ಹುಟ್ಟಿದರು. ಅಯ್ಯೋ, ದೇವರು ಕಿವಿಗೂ ಮಲ ಇದೆಯಾ? ಇಲ್ಲ, ಮಲಸ್ಥಾನದಂತೆ ಬಂದರವರು. ಅವರು ಎಲ್ಲಿರ್ತಾರೆ? ನಮ್ಮ ಕಿವಿಯಲ್ಲೇ ಕೂತಿರ್ತಾರೆ. ಏನು ಮಾಡುತ್ತಾರೆ? ಏನು ಕೇಳೋಲ್ಲಿ ಕೇಳಲಿಕ್ಕೆ ಬಿಡಲ್ಲ ದೇವರ ಕಥಾ. ಒಂದು ವೇಳೆ ಕೇಳಿದ್ರು ಅರ್ಥ ಆಗ್ಲಿಕ್ಕೆ ಬಿಡಲ್ಲ. ಇನ್ನಾ ಪುಣ್ಯ ಜಾಸ್ತಿ ಇದ್ದು ಅರ್ಥ ಆದ್ರೂ ಕೂಡ ಅನುಷ್ಠಾನಕ್ಕೆ ಬರಲಿಕ್ಕೆ ಬಿಡಲ್ಲ, ಅಲ್ಲೇ ಕೂತಿರ್ತಾರೆ. ಆ ರಂಗನಾಥನ ಸ್ಮರಣೆ ಮಾಡಬೇಕಂತೆ. ಸ್ವಾಮಿ ಇವರ ಕಾಟ ಬಿಡಿಸೋ ಅಂದಾಗ ಮಧುವೈರಿ ವಿಜಯದಾಸರು ಒಂದೊಂದು ಶಬ್ದ ಅಂಥ ಅಪರೂಪದ್ದು ಹಾಕ್ತಾರೆ. ಮೊದಲನೇ ಕ್ಷೇತ್ರ ಸ್ವಯಂ ವ್ಯಕ್ತ ಕ್ಷೇತ್ರ ಇದು. ಭಕುತಿಯ 9 ಲಕ್ಷಣಗಳಲ್ಲಿ ಮೊದಲನೇದು ಯಾವುದು? ಶ್ರವಣ. ನೋಡಿ, ಶ್ರವಣಕ್ಕೆ ಈ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಬಂದು ಶ್ರವಣ ಮಾಡಬೇಕು. ಅವಾಗ ಈ ಶ್ರವಣಕ್ಕೆ ತೊಂದರೆ ಕೊಡುವ ದೈತ್ಯರ ಸಂಹಾರ ಮಾಡುವ ಹಯಗ್ರೀವನಾಗಿ ನಿಂತಿದ್ದಾನೆ. ಅಂಥ ಅಪರೂಪದ ಪರಿಚಯವನ್ನ ವಿಜಯರಾಯರು ಶ್ರೀರಂಗನ ಕುರಿತು ಮಾಡಿ 2 ಸುಳಾದಿಗಳು ಸಿಕ್ಕಿವೆ. ಬೇಕಾದಷ್ಟು ಬೇಕ ದಾಸರಾಯರೆಲ್ಲ ಮಾಡಿದ್ದಾರೆ. ವಿಜಯದಾಸರದ್ದು ಇನ್ನೊಂದು ವಿಶೇಷಣವನ್ನು ಹೇಳುತ್ತಾರೆ ಇಲ್ಲಿ. ಇನ್ನೊಂದು ಸುಳಾದಿಯಲ್ಲಿ ರಂಗ ರಂಗ 2 ರಂಗ 2 ಶಬ್ದ ಹಾಕ್ತಾರೆ. ರಂಗ ರಂಗ ವಿಹಂಗ ತುರಂಗ ವಿಹಂಗ ತುರಂಗ. ವಿಹಂಗ ಅಂದ್ರೆ ಗರುಡದೇವರು. ಅಲ್ಲಿ ಗರುಡದೇವರನ್ನೇ ಕುದುರೆ ಮಾಡಿಕೊಂಡು ಹೋಗೋರು.
ಗರ್ವ ವಿಹಂಗ ತುರಂಗ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಈ ಕ್ಷೇತ್ರಕ್ಕೆ ಬಂದರೆ ಅಪರೋಕ್ಷ ಜ್ಞಾನಕ್ಕೆ ಬೇಕಾದ ಜ್ಞಾನ ಪ್ರಾಪ್ತಿಯಾಗುತ್ತೆ. ಅದಕ್ಕೆ ಹೇಳುತ್ತಾರೆ ತುರಂಗವದನ. ಈ ರಂಗನಾಥನ ನೋಡಬೇಕಾದ ಕ್ರಮ ಹೇಗೆ? ನಿದ್ದೆ ಬರ್ತಾ ಇದೆಯಾ? ಊಟದ ಮುಂದೆ ಕಾಟ ಅಂತ ಪ್ರವಚನ. ಅಲ್ವಾ? ಸರಿ ಸರಿ. ಆ ರಂಗನಾಥ ಹೇಗಿರ್ತಾನೆ? ನಮ್ಮ ತರನೇ ಆಕಾರ ಅಲ್ಲ, ಮುಖ ಕೈ ಕಾಲು ಎಲ್ಲ ಹಾಗೆ ಇದೆ. ಮತ್ತೆ ತುರಂಗವದನ ಅಂತ ಹೇಳುತ್ತಾರೆ. ನಿಮಗೇನೆ ಕುದುರೆ ಮುಖ ಕಾಣಿಸ್ತಾ ರಂಗನಾಥನದ್ದು? ಇಲ್ಲಲ್ಲ. ಮತ್ತೆ ಹೇಳ್ತಾ ಇದ್ದಾರೆ ರಂಗ ರಂಗ ವಿಹಂಗ ತುರಂಗ ತುರಂಗವದನ. ಅಂದರೆ ಈ ರಂಗನಾಥನನ್ನ ಚಿಂತನೆ ಮಾಡಬೇಕಾದ ಕ್ರಮ ಹೇಗೆ? ನವನಾರಿ ಕುಂಜರದಂತೆ. ನಿಮಗೆ ಹೇಳ, ಹಯಗ್ರೀವ ದೇವರ ಗೊಂಬೆಗಳು ಚಿಕ್ಕ ಚಿಕ್ಕವು, ಒಂದು 100 ಕೊಟ್ಟೆ ನಾನು. ನಿಮ್ಮಿಷ್ಟ ಎಷ್ಟು ಬೇಕಾದ ತಗೊಳ್ಳಿ. ಅಂಟನ್ನು ಕೊಟ್ಟೆ. ಆ ಗೊಂಬೆ ಮುರಿಬಾರದು. ಯಾವುದನ್ನ ಮುರಿಯದೆ ಎಲ್ಲಾ ಗೊಂಬೆಗಳನ್ನ ಸೇರಿಸಿ ರಂಗನಾಥನ ಆಕಾರ ಮಾಡಿ ಎಂದೆ. ನೀವು ಆ ಗೊಂಬೆ ಹೀಗೆ ಇರಬೇಕು, ಹೇಗೆ ಬೇಕಾದ್ರೂ ಸೆಟ್ ಮಾಡಿ. ರಂಗನಾಥನ ರೂಪ ತಯಾರಾಯಿತು. ಆ ಮೇಲ್ನೋಟಕ್ಕೆ ಹೇಗಿದ್ದಾನೆ ರಂಗನಾಥ? ರಂಗನಾಥನ ಮೈ ತುಂಬ ಹಯಗ್ರೀವನೇ ಅಲ್ವಾ? ಆ ರೂಪ ಚಿಂತನೆ ಮಾಡಿ. ಬಂತ? ಬಂದಿಲ್ಲ. ಅದು ಹೇಳಿಕೊಡ್ತಾರೆ. ಯಾರೇ ಹೇಳಿಕೊಡ್ತಾರೆ ಇದನ್ನ? ಯಾರು ಹೇಳಿಕೊಡ್ತಾರೆ ನಮಗೆ? ಅದಕ್ಕೆ ಹಯಗ್ರೀವಾತ್ಮಕನಾದ ರಂಗನಾಥನ ಚಿಂತನೆ ಮಾಡಿ. ರಂಗ ರಂಗ ವಿಹಂಗ ತುರಂಗ ತುರಂಗವದನ. ಯಾರು? ಗರುಡ ವಾಹನ ಹಯಗ್ರೀವ ಮೂರ್ತಿ ನಿಂತಿದ್ದಾನೆ ಇಲ್ಲಿ. ಗರುಡ ವಾಹನ ಹಯಗ್ರೀವ ಮೂರ್ತಿಯನ್ನು ಕನಸಲ್ಲಾರು ಚಿಂತನೆ ಮಾಡಿದಿರಾ? ಪ್ರಾಯಶಃ ನಾನ್ ಮಾಡಿಲ್ಲ, ನೀವು ಮಾಡಿದ್ದೀರಾ ಗೊತ್ತಿಲ್ಲ. ಸರಿ. ತುರಂಗವದನ ತುರಂಗ ಖಳರ ಮರ್ದನ. ತುರಂಗ ಖಳರು ಅಂತೆ. ಯಾರು ಅಂದ್ರೆ ಹೇಳುತ್ತಾರೆ ಹಯಗ್ರೀವಾಸುರ ಅವನ ಸಂಹಾರ ಮಾಡಿದಂತಹ ಸ್ವಾಮಿ. ರಂಗ ಭಕ್ತರ ಭಕ್ತರಂಗದೊಡೆಯ. ಭಕ್ತರಂಗದೊಡೆಯ ಅಂದ್ರೆ ಭಕ್ತರ ಅಂಗದ ಒಡೆಯ. ಅಂಗ ಅಂದ್ರೆ ಶರೀರ. ಯಾವ ಶರೀರ? ನಾ ಒಂದ ಎರಡ ಬೇಕಾದಷ್ಟಿವೆ. ಸ್ವರೂಪ ದೇಹ, ಲಿಂಗ ದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ, ಎಷ್ಟು ಶರೀರಗಳಿವೆ? ಎಲ್ಲಾ ಅಂಗದ ಒಡೆಯ. ಎಷ್ಟು ಚೆನ್ನಾಗಿದೆ. ಅವನು ಮಾಡಿಸಿದರೆ ಉಂಟು, ಇಲ್ಲದಿದ್ರೆ ಇಲ್ಲ. ಒಂದು ಮಾತಲ್ಲಿ ಎಷ್ಟು ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ನನ್ನ ಬಿಂಬಮೂರ್ತಿಯೇ ಸಕಲೇಂದ್ರಿಯ ನಿಯಾಮಕ. ಇದೇ ಎಲ್ಲ ಬರಬೇಕಾಗಿದ್ದು ಅದನ್ನು ಒಂದು ಮಾತಲ್ಲಿ ಹೇಳುತ್ತಾರೆ. ಭಕ್ತರ ಅಂಗದ ಒಡೆಯ ಶಾರಂಗ ಚಾಪ ಪಾಣಿ. ಇದು ಯಾರಂದ್ಕೊಂಡಿದ್ದೀರಾ ಅಂದ್ರೆ ರಾಮಚಂದ್ರ ಶಾರಂಗ ಚಾಪ ಪಾಣಿ. ಅಲ್ಲ, ಬಿಲ್ಲು ಬಾಣ ಹಿಡ್ಕೊಂಡಿದ್ದಾನೆ, ಯುದ್ಧಕ್ಕೆ ಹೊರಟಿದ್ದಾನೆ ಮಹಾನುಭಾವ ಅಂದ್ರೆ ಸಂಗೀತ ಲೋಲ. ಮಲಕೊಂಡು ವಿಶೇಷವಾಗಿ ಸಂಗೀತವನ್ನ ಕೇಳುತ್ತಾ ಇದ್ದಾನಂತೆ. ಸಂಗೀತ ಲೋಲ ಮಂಗಳಾಂಗ. ವಿಶೇಷವಾಗಿರತಕ್ಕಂಥ ಮಂಗಳಕರವಾದಂಥ